ಅಂತ ವಿದ್ವಾಂಸ ಶಕ್ನಃ ಜಯತೀರ್ಥಾಗತ ನಿರ್ಭಾಸ್ತಾಂ ನೋ ಹೃದಂಬರೇ ಅತ್ಯಕಲ್ಪಿತ ಕಲ್ಪೋಯಂ ಪ್ರತ್ಯಕೇಸರಿ ವ್ಯಾಸ್ತೃತವೃಭೂಯಾತ್ ಅಸ್ಮದಿಷ್ಟಾದ ಸಿದ್ಧಯೇ ತಪೋ ವಿದ್ಯಾವಿರಕ್ತಿಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಭೂನ್ಮುಂದೆ ಹೈಗ್ರೀಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸಿದ್ಧರಮಣದಾಯ ಚ ಭಜತಾಂಗಪರುಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮುತ್ತಿಂದ್ರಯಾಳವೇ ಆ ಪಾದಮೌಳಿ ಪರ್ಯಂತಂ ಗುರುನಾಮಾಕ್ತಿ ಸ್ಮರೇ ತಿನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತ ಮನೋರಥಾಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಹರಿಕಥಾಮೃತಸಾರದಲ್ಲಿ ವಿಭೂತಿ ಸಂಧಿಯನ್ನು ಮಾಡ್ತಾ ಇದ್ದೀವಿ. ಅದನ್ನಲ್ಲಿ ಮಾಡಲಿಕ್ಕೆ ಮುಂಚೆ ಎಲ್ಲ ಪ್ರತಿಯೊಂದು ಕ್ಲಾಸ್ನಲ್ಲಿ ಜಸ್ಟ್ ರೀಕ್ಯಾಪ್ ಮಾಡಿಬಿಟ್ಟು ಒಂದು ಈ ವಿಭೂತಿ ಸಂಧಿಯ ಒಂದು ಮುಖ್ಯದ ಉದ್ದೇಶ ಏನು ಅಂತೇಳಿ ನಾನೇ ಪಾಸ್ಟ್ ಕ್ಲಾಸ್ನಲ್ಲಿ ಹೇಳಿದಂಗೆ ಪರಮಾತ್ಮನ ವ್ಯಾಪ್ತಿ, ಆಮೇಲೆ ಸನ್ನಿಧಾನ, ವಿಭೂತಿ ಈ ಮೂರನ್ನು ನಾವು ಯಾವಾಗಲೂ ಜ್ಞಪ್ತಿಯಲ್ಲಿಟ್ಟುಕೋಬೇಕು. ವ್ಯಾಪ್ತಿ ಎಲ್ಲ ಕಡೆನೂ ವ್ಯಾಪ್ತಿ ಒಂದೇ ವಿಧವಾದ ಪರಮಾತ್ಮನ ವ್ಯಾಪ್ತಿ ಎಲ್ಲ ಕಡೆನೂ ಪರ್ವೇಷನ್ ಅಂತ ಹೇಳೋದು ನಾವು. ಹಿ ಈಸ್ ಈಕ್ವಲಿ ಪರ್ವೇಡಿಂಗ್ ಇನ್ ಎವ್ರಿ ಸಿಂಗಲ್ ಆಟಮ್ ಎವ್ರಿವೇರ್, ಎಲ್ಲ ಕಡೆ ಪರಮಾತ್ಮ ಇದ್ದಾನೆ. ಆದರೆ ಸನ್ನಿಧಾನ ಎಲ್ಲ ಕಡೆನೂ ಇಲ್ಲ, ಸನ್ನಿಧಾನ ಕೆಲವು ಕಡೆ ಇದೆ ಕೆಲವು ಕಡೆ ಇಲ್ಲ. ಸನ್ನಿಧಾನ ಎಲ್ಲಿ ಹೇಗಿರುತ್ತೆ ಎಷ್ಟಿರುತ್ತೆ ಎಂಬುದು ಪರಮಾತ್ಮ ಕೆಲವು ಅಂಶಗಳ ಮೇಲೆ ಆಧಾರಪಟ್ಟು ನಿರ್ಣಯ ಮಾಡಿಕೊಳ್ತಾನೆ ಪರಮಾತ್ಮನ. ಅದು ಪರಮಾತ್ಮನ ಇಚ್ಛೆ. ಸೊ ಸನ್ನಿಧಾನ ಅನ್ನೋದು ಮಹಾತ್ಮರು ಪ್ರತಿಷ್ಠೆ ಮಾಡಿದ ವಿಗ್ರಹಗಳಲ್ಲಿ ಇಲ್ಲ ಶಾಲಿಗ್ರಾಮಾದಿಗಳಲ್ಲಿ ಒಂದೊಂದರಲ್ಲಿ ಒಂದೊಂದು ವಿಧವಾದ ಸನ್ನಿಧಾನ ಇರುತ್ತೆ. ನಾವು ಪರಮಾತ್ಮ ಎಲ್ಲ ಕಡೆ ಇದ್ದರೂ ಕೂಡ ದುಷ್ಟರನ್ನು ಯಾಕೆ ಪೂಜೆ ಮಾಡೋದಿಲ್ಲ ಅಂದ್ರೆ ಅವ್ರನಲ್ಲಿ ಪರಮಾತ್ಮನ ಸನ್ನಿಧಾನ ಇರೋದು. ಸನ್ನಿಧಾನ ಅಂದ್ರೆ ಪ್ರೊಪಿಷಿಯಸ್ನೆಸ್, ಪರಮಾತ್ಮ ಎಲ್ಲಿ ಇದ್ದು ಭಕ್ತರನ್ನು ಅನುಗ್ರಹ ಮಾಡ್ತಾನೋ ಅಂತಹ ಒಂದು ವಿಶೇಷವೇ ಆ ಸನ್ನಿಧಾನ. ಆದಮೇಲೆ ಅದು ಎರಡಾದ ಮೇಲೆ ವಿಭೂತಿ ಅನ್ನೋದು ಏನು ಅಂದ್ರೆ, ಸೊ ವ್ಯಾಪ್ತಿ ಅನ್ನೋದು ಪರಮಾತ್ಮನ ಇರುವಂತಹದ್ದು. ಸನ್ನಿಧಾನ ಭಕ್ತರನ್ನು ಒಲಿಯುವುದಕ್ಕೆ ಪರಮಾತ್ಮ ಎಷ್ಟು ಅನುಗ್ರಹ ಮಾಡ್ತಾನೆ ಅನ್ನೋದು. ವಿಭೂತಿ ಅನ್ನೋದು ಆಯಾ ವಿವಿಧ ಜೀವರಾಶಿಗಳಲ್ಲಿ ಪರಮಾತ್ಮ ಇದ್ದು ಒಂದು ಇರುವೊಳಗೆ ಇರುವ ಅಷ್ಟು ಶಕ್ತಿ ಇದು ಕೊಡ್ತಾನೆ ಪರಮಾತ್ಮ. ಆನೆಯೊಳಗೆ ಆನೆಯ ಶಕ್ತಿ ಕೊಡ್ತಾನೆ, ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಶಕ್ತಿಯನ್ನು ಪ್ರದಾನ ಮಾಡ್ತಾನೆ ಪರಮಾತ್ಮ. ಸೊ ಈ ಪರಮಾತ್ಮನ ವಿಭೂತಿಗಳನ್ನಂದ್ರೆ ವಿಶೇಷವಾದ ಭೂತಿ ಐಶ್ವರ್ಯ, ವಿವಿಧವಾದ ಪರಮಾತ್ಮನ ಭೂತಿಗಳಂದ್ರೆ ಐಶ್ವರ್ಯಗಳು, ಇರುವಿಕೆಗಳು, ಇದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ವಿಭೂತಿ ಸಂಧಿಯ ಉದ್ದೇಶ ಏನು ಅಂದರೆ, ವಿಭೂತಿ ಸಂಧಿಯಿಂದ ಪರಮಾತ್ಮನ ನಾವು ನಿತ್ಯ ಉಪಾಸನೆ ಮಾಡುವ ಒಂದು ಅನುಸಂಧಾನ ಹೇಗೆ ತಂದುಕೋಬಹುದು ವಿಭೂತಿ ಮೂಲಕವಾಗಿ ಅನ್ನೋದು ದಾಸರಾಯರು ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಒಂದೊಂದು ವಿಧ ಪದ್ಯದಲ್ಲಿ ಕೂಡ ಒಂದೊಂದು ವಿಧ ಭಾವಗಳನ್ನು ಹೇಳ್ತಾ ಇದ್ದಾರೆ. ಉದಾಹರಣೆಗೆ ನಾವು ನಮ್ಮ ದೇಹದನ್ನು ಪರಮಾತ್ಮನ ಒಂದು ಆವಾಸ ಸ್ಥಾನ, ಒಂದು ಪಟ್ಟಣ ಅಂತ ಹೇಳಿ ನೋಡಿದ್ದೀವಿ. ಆಮೇಲೆ ನಮ್ಮ ದೇಹವನ್ನು ಒಂದು ನಾವೇ ಅಂತ ನೋಡಿದ್ದೀವಿ. ಆಮೇಲೆ ನಮ್ಮ ದೇಹವನ್ನು ಒಂದು ರಥ ಅಂತ ನೋಡಿಯೋದು ಈ ವಿಧವಾಗಿ. ಆಮೇಲೆ ಸಮಸ್ತವಾದ ಪ್ರಕೃತಿಯನ್ನು ಪರಮಾತ್ಮನ ಒಂದು ಪೂಜಾ ಮಂಟಪ ಅಂತ ನೋಡೋದು ಈ ವಿಧವಾದ ನಾನಾ ವಿಧವಾದ ಅನುಸಂಧಾನಗಳಿಂದ ಪರಮಾತ್ಮನನ್ನು ನಾವು ಪೂಜೆ ಮಾಡುವ ಒಂದು ರೀತಿಯನ್ನು ದಾಸರಾಯರು ತಿಳಿಸ್ತಾ ಇದ್ದಾರೆ. ಎಲ್ಲರೂ ಮ್ಯೂಟ್ ಬಟನ್ ಪ್ರೆಸ್ ಮಾಡಿ, ಇಲ್ಲ ನಂಬರ್ 6 ಪ್ರೆಸ್ ಮಾಡಿ, ಸೊ ದಟ್ ನಾಯ್ಸ್ ವಿಲ್ ಬಿ ಮಿನಿಮೈಸ್ಡ್. ಸೊ ಇಲ್ಲಿ ನಮಗೆ ಲಾಸ್ಟ್ ಒಂದು ಎರಡು ಪದ್ಯಗಳನ್ನು ನಾವು ರೀಕ್ಯಾಪ್ ಮಾಡಿದ್ರೆ, ಭವವೆನಪ ವನದಿಯೊಳು ಕರ್ಮ ಪ್ರವಾಹದೊಳು ಸಂಚರಿಸುತ್ತಿಹ ದೇಹವೇ ಸುನಾವೆಯ ಮಾಡಿ ತನ್ನವರಿಂದಲೊಡಗೂಡಿ ದಿವಸ ದಿವಸಗಳಲ್ಲಿ ಲಕುಮಿ ಧವನು ಕ್ರೀಡಿಪನೆಂದು ಚಿಂತಿಪೆ ಪವನ ನಯ್ಯ ಭವಾಬ್ದಿ ದಾಟಿಸಿ ಪರಮ ಸುಖವೀವ ಅಂತೇಳಿ. ಅಂದ್ರೆ ಪರಮಾತ್ಮನನ್ನು ಒಂದೊಂದರಲ್ಲಿ ಒಂದೊಂದು ವಿಧವಾದ ಅನುಸಂಧಾನ ಮಾಡ್ತಾ ಒಂದು ಅಂದ್ರೆ ಪರಮಾತ್ಮನ ಪೂಜೆ ಮಾಡುವ ಒಂದು ವಿಚಾರವನ್ನು ಹೇಳ್ತಾ ರಥವನ್ನು ಹೇಳಿದ, ಶರೀರವನ್ನು ರಥದ ರೂಪವನ್ನು ಹೇಳಿದ ಆದಮೇಲೆ ಶರೀರವನ್ನು ಒಂದು ನಾವೆಯ ಜೊತೆಯಲ್ಲಿ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. ಈ ಭವ ಅನ್ನುವ ಸಾಗರ, ಭವವೆನಪ ವನಧಿಯೊಳು, ಈ ಭವ ಸಾಗರದ ಒಳಗೆ ಕರ್ಮ ಪ್ರವಾಹಗಳು, ಕರ್ಮ ನಮ್ಮ ಕರ್ಮ ಪ್ರವಾಹ ಅಂದ್ರೆ ಅದು ಕರ್ಮಗಳನ್ನು ಪ್ರವಾಹ ಜೊತೆಯಲ್ಲಿ ಕಂಪೇರ್ ಮಾಡಿದೆ. ಯಾಕಂದ್ರೆ ಅನಾದಿ ಕಾಲದಿಂದ ಪ್ರವಾಹತಃ ಕರ್ಮಗಳು ಮೂಲಕವಾಗಿ ನಾವು ಈ ವಿಧವಾದ ಒಂದು ಜೀವನವನ್ನು ಬರುವ ಸಂಸಾರದಲ್ಲಿ ಬಂದಿದ್ದೀವಿ. ಕರ್ಮಗಳ ಮೂಲಕವಾಗಿ ಸಂಸಾರದಿಂದ ಹೋಗ್ತೀವಿ. ಆ ಕರ್ಮದಿಂದಲೇ ನಾವು ಮಾಡ್ತಾ ನಿಷ್ಕಾಮ ಕರ್ಮಗಳನ್ನು ಮಾಡಿ ಭವಬಂಧವನ್ನು ಬಿಡಿಸಿಕೊಂಡು ಮೋಕ್ಷಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ. ಸೊ ಈ ವಿಧವಾಗಿ ಈ ಕರ್ಮ ಅನ್ನೋದು ಒಂದು ಪ್ರವಾಹ. ಇಂತಹ ಪ್ರವಾಹದಿಂದ ಇರುವಂತಹ ಈ ಕರ್ಮದ ಒಳಗೆ ಸಂಚಾರ ಮಾಡ್ತಾ ಸಂಚರಿಸುತ್ತಾ ಇಹ ಸಂಚಾರ ಮಾಡ್ತಾ ಇರುವಂತಹ ದೇಹವೇ, ಈ ದೇಹವೇ ನಮ್ಮ ಶರೀರವೇ ಸುನಾವೆಯ ಮಾಡಿ ಒಳ್ಳೆ ನಾವೆಯ, ನಾವೆ ಅಂದ್ರೆ ಬೋಟ್. ಸೊ ಒಂದು ಈ ಭವಸಾಗರವನ್ನು ದಾಟಲಿಕ್ಕೆ ಒಂದು ಬೋಟ್ ಬೇಕು ಅಂತೇಳಿ. ಸೊ ಈ ಒಳ್ಳೆ ನಾವೆಯನ್ನು ಮಾಡಿಕೊಂಡು ತನ್ನ ಅವರಿಂದಲ ಒಡಗೂಡಿ ಅಂತೇಳಿ, ಅಂದ್ರೆ ತನ್ನವರಿಂದ ಒಡಗೂಡಿ ಅಂದ್ರೆ ನಾವು ನಮ್ಮ ಬಂಧುಗಳು ಇಂಥವರೆಲ್ಲರಿಂದ ಕೂಡ ಒಡಗೂಡಿ ದಿವಸ ದಿವಸಗಳಲ್ಲಿ ಪ್ರತಿ ದಿನದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ಕೂಡ ಲಕುಮೀಧವನು ಲಕ್ಷ್ಮೀಪತಿಯಾದಂತಹ ಪರಮಾತ್ಮ ಕ್ರೀಡೆ ಮಾಡ್ತಾ ಇದ್ದಾನೆ ಅಂತ ಚಿಂತೆ ಮಾಡಿದರೆ ಆವಾಗ ಪವನನ ಅಯ್ಯ ಅಂದ್ರೆ ಪವನ ಅಂದ್ರೆ ವಾಯುದೇವರು, ವಾಯುದೇವರ ತಂದೆಯಾದಂತಹ ಪವನನ ಪಿತೆಯಾದಂತಹ ವಾಯುದೇವರ ತಂದೆಯಾದಂತಹ ಪರಮಾತ್ಮನು ಭವ ಅಬ್ಧಿ, ಅಬ್ಧಿ ಅಂದ್ರೆ ಅಪ್ ಅಂದ್ರೆ ನೀರು, ಧಿ ಅಂದ್ರೆ ಅದರ ನಿಧಾನ ದ ಪ್ಲೆಂಟಿಫುಲ್ ಆಗಿರುವಂತಹದ್ದು ಸಮುದ್ರ. ಈ ಭವಸಾಗರವನ್ನು ದಾಟಿಸಿ ದಾಟುವಂಗೆ ಮಾಡಿ ಪರಮ ಸುಖವನ್ನು ಈವ ನಮಗೆ ಬಹಳ ಅತ್ಯಧಿಕವಾದಂತಹ ಸುಖವನ್ನು ಪರಮಾತ್ಮ ಕೊಡ್ತಾನೆ ಅಂತೇಳಿ ಈ ವಿಧವಾಗಿ ನಾವು ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಪರಮಾತ್ಮನ ಒಂದು ಚಿಂತೆಯನ್ನು ಮಾಡ್ತಾ ಇರಬೇಕನ್ನೋದು ಹೇಳ್ತಾ ಇದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ನಮಗೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆಪಣಾಲಯಗತ ಪದಾರ್ಥವು ಸ್ತ್ರೀ ಪುರುಷಗಳು ಇಂದ್ರಿಯಗಳಲ್ಲಿ ದೀಪ ಪಾವಕನು ಒಡಿಡುವ ತೈಲಾದಿ ದ್ರವ್ಯಗಳ ಆ ಪರಮಗೆ ಅವಧಾನವೆಂದು ಪದೇ ಪದೇ ಮರೆಯದಲೇ ಸ್ಮರಿಸುತ್ತ ಭೂಪನಂದದಿ ಸಂಚರಿಸು ನಿರ್ಭಯದಿ ಸರ್ವತ್ರ ಅಂತೇಳಿ. ಇದರಲ್ಲಿ ನಮ್ಗೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮಗೆ ಒಂದು ವ್ಯಾಪಾರ ಮಾಡುವ ಒಂದು ಗೃಹ, ವ್ಯಾಪಾರ ಗೃಹ, ದಟ್ ಮೀನ್ಸ್ ಎ ಬಿಸ್ನೆಸ್ ಸೆಂಟರ್ ಇದ್ದಂಗೆ, ಬಿಸ್ನೆಸ್ ಸೆಂಟರ್ ಇದ್ದಂಗೆ ಒಂದು ಅನುಸಂಧಾನ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆಪನಾಲಯ ಅಂದ್ರೆ ಆಲಯ ಅಂದ್ರೆ ಒಂದು ಸ್ಥಳ, ನೀವು ಆಪಣ ಅಂದ್ರೆ ವ್ಯಾಪಾರ, ವ್ಯಾಪಾರದ ಸ್ಥಳದಲ್ಲಿ ಇರುವಂತಹ ಪದಾರ್ಥಗಳನ್ನು ಸ್ತ್ರೀ ಪುರುಷರುಗಳು ಇಂದ್ರಿಯಗಳಲ್ಲಿ ದೀಪ ಪಾವಕರುಳ್ಳಿಡುವ ತೈಲಾದಿ ದ್ರವ್ಯಗಳ ಅಂದ್ರೆ ನಾವು ಹೇಗಂದ್ರೆ ಸ್ತ್ರೀಗಳಾಗಲಿ ಪುರುಷರಾಗಲಿ ಎಲ್ಲರೂ ಕೂಡ ನಮ್ಮ ನಮ್ಮ ಇಂದ್ರಿಯಗಳಿಂದ ನಾವು ಮಾಡುವ ವ್ಯಾಪಾರಗಳೆಲ್ಲನೂ ಕೂಡ ಪರಮ ನಾವು ಹೇಗೆ ಒಂದು ಅಂಗಡಿಯಿಂದ ಪದಾರ್ಥಗಳನ್ನು ತಂದು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೀವೋ ಅದೇ ವಿಧವಾಗಿ ನಾವು ಇಂದ್ರಿಯಾದಿಗಳಿಂದ ಮಾಡುವ ಎಲ್ಲಾ ವ್ಯಾಪಾರಗಳನ್ನು ನಾವು ಪರಮಾತ್ಮನಿಗೆ ಒಂದು ಸಮರ್ಪಣೆ ಮಾಡಬೇಕು. ಇದೇ ಪರಮಾತ್ಮನಿಗೆ ದೀಪ. ನಾವು ಮಾಡುವಂತಹ ಕಾರ್ಯಗಳು, ನಮ್ಮ ಇಂದ್ರಿಯ ಕಾರ್ಯಗಳು, ಇದು ದೀಪ ಪರಮಾತ್ಮನಿಗೆ ಕೊಡ್ತಾ ಇದ್ದೀನಿ, ಇದು ಪರಮಾತ್ಮನಿಗೆ ಪಾವಕ ಅಂದ್ರೆ ಬೆಂಕಿ, ಇದು ಅಂದ್ರೆ ನಾವು ಮಾಡುವ ಒಂದೊಂದು ಉಜ್ಜೀವಕ, ಬಿಕಾಸ್ ದ ತೈಜಸ್ ಸಂಬಂಧವಾದಂತಹ ಕಾರ್ಯಗಳು ನಮ್ಮ ಇಂದ್ರಿಯಗಳಲ್ಲಿ ಇರುವಂತಹ ಇವೆಲ್ಲವೂ ಕೂಡ ಪರಮಾತ್ಮನಿಗೆ ದೀಪಗಳ ಹಾಗೆ, ತೈಲಾದಿ ದ್ರವ್ಯಗಳ ಹಾಗೆ ನಾವು ಒಂದು ಅನುಸಂಧಾನ ಮಾಡಿಕೊಂಡು ಆ ಪರಮಗೆ, ಆ ಪರಮ ಅಂದ್ರೆ ಪರಮಾತ್ಮನಾದಂತಹ ಪರಮಾತ್ಮನಿಗೆ, ಆ ಪರಮಗೆ ಅವಧಾನವೆಂದು ನಾವು ಕೊಡ್ತಾ ಇದೀವಿ ಪರಮಾತ್ಮನಿಗೆ ಸಮರ್ಪಣ. ಅವಧಾನ ಅಂದ್ರೆ ಸಮರ್ಪಣ, ದಾನ ಅಂದ್ರೆ ಕೊಡೋದು, ಅವಧಾನ ಅಂದ್ರೆ ಸಮರ್ಪಣ. ಆ ಪರಮಗೆ, ಆ ಪರಮಾತ್ಮನಿಗೆ ಅವಧಾನವೆಂದು ಸಮರ್ಪಣೆ ಮಾಡ್ತಾ ಇದ್ದೀನೆಂದು ಪದೇ ಪದೇ ಎಗೇನ್ ಅಂಡ್ ಎಗೇನ್ ಮರೆಯದಲ್ಲೇ ನಾವು ಮರೆಯದೇ ಸ್ಮರಿಸುತ್ತಾ ಸ್ಮರಣೆ ಮಾಡುತ್ತಾ ಭೂಪನಂದದಿ ಸಂಚರಿಸು ನಿರ್ಭಯ. ಹಾಗೆ ಮಾಡಿದರೆ ಹೇಗೆ ಆದರೆ ರಾಜ ನಿರ್ಭಯವಾಗಿ ತನ್ನ ರಾಜ್ಯದಲ್ಲಿ ಸಂಚಾರ ಮಾಡ್ತಾನೋ ಆ ವಿಧವಾಗಿ ನಾವು ಇಂತಹ ಸಮರ್ಪಣ ಬುದ್ಧಿ ಇದ್ದರೆ ನಿರ್ಭಯರಾಗಿರಬಹುದು. ಭೂಪನಂದದಿ ಅಂದ್ರೆ ರಾಜನ ಹಾಗೆ ಭೂಮಿಯನ್ನು ಪಾಲಿಸುವನು ಭೂಪ, ರಾಜನ ಹಾಗೆ ಸಂಚಾರ ಮಾಡ್ತಾ ನಿರ್ಭಯದಿಂದ ಇರಬಹುದು, ಎಲ್ಲ ಕಡೆ ಸಂಚಾರ ಮಾಡ್ತಾ ಇರಬಹುದು ಅಂತ ಹೇಳಿ ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ವಿಷಯವನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪದ್ಯದಲ್ಲಿ ವಾರಿಜ ಭವಾಂಡವೇ ಸುಮಂಟಪ. ವಾರಿ ಜ ಅಂದ್ರೆ ತಾಮ್ರ ಹೂವು, ಅದರಲ್ಲಿ ಭವ ಹುಟ್ಟಿದವನು ಬ್ರಹ್ಮದೇವರು. ಸೊ ವಾರಿಜ ಭವಾಂಡ ಅಂದ್ರೆ ಬ್ರಹ್ಮಾಂಡ, ಬ್ರಹ್ಮಾಂಡವೇ ಸುಮಂಟಪ, ಈ ಸಮಸ್ತ ಬ್ರಹ್ಮಾಂಡವು ಪರಮಾತ್ಮನಿಗೆ ಒಂದು ಮಂಟಪ ಇದ್ದ ಹಾಗೆ. ಮೇರುಗಿರಿ ಸಿಂಹಾಸನವು, ಮೇರು ಪರ್ವತವೇ ಪರಮಾತ್ಮನಿಗೆ ಒಂದು ಸಿಂಹಾಸನ. ಭಾಗೀರಥಿಯೇ ಮಜ್ಜನ, ಪರಮಾತ್ಮನಿಗೆ ನಾವು ಅಭಿಷೇಕ ಮಾಡಬೇಕು. ಹೇಗೆ ಅಭಿಷೇಕ ಮಾಡ್ಬೇಕಂದ್ರೆ ಈ ಗಂಗಾ ನದಿಯೇ ಅಂದ್ರೆ ಮೂರು ಲೋಕದಲ್ಲಿ, ಮೂರು ಪ್ರಪಂಚದ ಅಂದ್ರೆ ಏನು, ಸ್ವರ್ಗದಲ್ಲಿ ಸ್ವರ್ಗಂಗಾ, ಆಮೇಲೆ ಭೂಗಂಗಾ, ಪಾತಾಳ, ಸ್ವರ್ಗಲೋಕ ಭೂಮಿ ಪಾತಾಳ ಮೂರು ಲೋಕಗಳಲ್ಲಿಯೂ ತ್ರಿಪಥಗಾಮಿನಿ ಅಂತ ಕರೆಯಲ್ಪಡುವಂತಹ ಗಂಗಾದೇವಿ ಪರಮಾತ್ಮನಿಗೆ ನಿತ್ಯ ಸ್ನಾನವನ್ನು ಮಾಡಿಸ್ತಾ ಇದ್ದಾಳೆ, ಮಜ್ಜನ ಮಾಡಿಸ್ತಾ ಇದ್ದಾಳೆ ಅಂತೇಳಿ ಪರಮಾತ್ಮನ ಪಾದಗಳಿಂದ ಬಂದ ಗಂಗೆಯೇ ಪರಮಾತ್ಮನಿಗೆ ಸ್ನಾನವೂ ಆಗುತ್ತೆ ಅಂತೇಳಿ ಒಂದು ಅನುಸಂಧಾನ ಮಾಡಿಕೊಂಡು ದಿಗ್ ವಸ್ತ್ರಗಳು, ಸಮಸ್ತ ದಿಕ್ಕುಗಳು ಯಾವುವು ಅವೆಲ್ಲವೂ ಪರಮಾತ್ಮನಿಗೆ ವಸ್ತ್ರಗಳು ಅಂಥೇಳಿ ನುಡಿ ಮಂತ್ರ, ನಾವು ಮಾತಾಡೇ ಮಾತುಗಳೇ ಪರಮಾತ್ಮನಿಗೆ ಮಂತ್ರ. ಅಂದ್ರೆ ಇದೇನು ನಿತ್ಯ ಪೂಜೆ, ನಾವು ದಿನಾಗೂ ಬೆಳಿಗ್ಗೆ ಪೂಜೆ ಮಾಡ್ತೀವಿ, ಇದು ಅಷ್ಟೇ ಅಲ್ಲದೆ ಪ್ರತಿಯೊಂದು ಕ್ಷಣವೂ ಕೂಡ ನಾವು ಇಂತಹ ಒಂದು ಮಹಾಪೂಜೆಯನ್ನು ಪರಮಾತ್ಮನಿಗೆ ನಾವು ಮಾಡಬಹುದು, ಒಂದು ಅನುಸಂಧಾನ ಇಟ್ಕೊಂಡು ಮಾಡಬಹುದು ಅನ್ನೋದು ಹೇಳ್ತಾ ಇದ್ದಾರೆ. ಸೊ ನಾವು ಮಾತಾಡೋ ನುಡಿಗಳು, ಮಾತುಗಳೇ ಪರಮಾತ್ಮನಿಗೆ ಮಂತ್ರಗಳು ಅಂಥೇಳಿ. ಆಮೇಲೆ ಭೂರುಹದ ಫಲ ಪುಷ್ಪ ಗಂಧ ಸಮೀರ ಶಶಿರವೇ, ಭೂರುಹ ಭೂಮಿಯಲ್ಲಿ ಹುಟ್ಟಿರುವಂತಹ ವೃಕ್ಷಗಳು, ಆ ವೃಕ್ಷದಲ್ಲಿ ಜಾ ಹುಟ್ಟಿದಂತಹ ಫಲ ಪುಷ್ಪಗಳು, ಹಣ್ಣು ಪುಷ್ಪ ಇವೆಲ್ಲವೂ ಕೂಡ ಗಂಧ ಪರಮಾತ್ಮನಿಗೆ, ಗಂಧ ಅಂಥೇಳಿ ಸಮೀರ ಅಂದ್ರೆ ವಾಯುದೇವರೇ ಪರಮಾತ್ಮನಿಗೆ ನಾವು ಒಂದು ಚಾಮರ ಹಾಕಿದಂಗೆ, ಸೊ ನಿತ್ಯ ಸಂಚಾರ ಮಾಡುವಂತಹ ವಾಯುದೇವರನ್ನೇ ಪರಮಾತ್ಮನಿಗೆ ಚಾಮರ ಹಾಕಿದಂಗೆ. ಶಶಿ ರವಿ ದೀಪ ಭೂಷಣ ತಾರಕಗಳೆಂದು ಅರ್ಪಿಸಲು, ಶಶಿ ಅಂದ್ರೆ ಚಂದ್ರ, ರವಿ ಅಂದ್ರೆ ಸೂರ್ಯ, ಈ ಚಂದ್ರ ಸೂರ್ಯರೇ ಪರಮಾತ್ಮನಿಗೆ ದೀಪಗಳಿದ್ದಂಗೆ, ಭೂಷಣ ಅಂದ್ರೆ ಅಲಂಕಾರಗಳು, ತಾರಕಗಳು ನಕ್ಷತ್ರಗಳೇ ಪರಮಾತ್ಮನಿಗೆ ಅಲಂಕಾರಗಳು ಅಂತೇಳಿ ಅರ್ಪಣೆ ಮಾಡಿದರೆ ಕೈಕೊಂಡು ಮನ್ನಿಸುವ ಪರಮಾತ್ಮ ಸ್ವೀಕಾರ ಮಾಡಿ ನಮ್ಮನ್ನು ಮನ್ನಿಸ್ತಾನೆ, ರಕ್ಷಣೆ ಮಾಡ್ತಾನೆ ಅಂತೇಳಿ ಹೇಳಿದ್ದಾರೆ, ಅದನ್ನು ನೋಡಿದೀವಿ. ಅದಾದ ಮೇಲೆ ಭೂಷುರಳು ಇಪ್ಪ ಅಬ್ಜ ಭವನೊಳು ವಾಸುದೇವನು ವಾಯು ಖಗಪ ಸದಾಶಿವ ಅಹಿಪ ಇಂದ್ರನು ವಿವಸ್ವನ್ ನಾಮಕ ಸೂರ್ಯ ಭೇಷ ಕಾಮಮ ರಾಸ್ಯ ವರುಣಾದಿ ಈ ಸುರರು ಕ್ಷತ್ರಿಯರುಳಿಪ್ಪರು ವಾಸವಾಗಿಹ ಸಂಕರ್ಷಣ ನೋಡಿ ಮೋದಿಪರು ಅಂಥೇಳಿ. ಅಂದರೆ ಇದರಲ್ಲಿ ಹೇಳ್ತಾ ಇದ್ದಾರೆ, ಒಂದೊಂದು ಜಾತಿಗೆ ಅಭಿಮಾನತ್ವವನ್ನು ಹೇಳ್ತಾ ಇದ್ದಾರೆ. ಈಗ ಭೂಸುರರುಳು ಇಪ್ಪ ಅಬ್ಜಭವನೊಳು ವಾಸುದೇವನು, ಪರಮಾತ್ಮನ ಒಂದೊಂದರ ಅಭಿಮಾನಿ ದೇವತೆಗಳ ಒಳಗಿರುವಂತಹ ಪರಮಾತ್ಮನ ರೂಪಗಳನ್ನು ಹೇಳ್ತಾ ಇದ್ದಾರೆ. ಭೂಸುರರು ಭೂಮಿಯಲ್ಲಿ ದೇವತೆಗಳಿದ್ದಾಂಗೆ ಯಾಕೆ ಭೂಸುರರು ಅಂತ ಕರೀತಾರೆ ಅಂದ್ರೆ, ಸುಷ್ಟು ರಮಣತ್ವಾ ಸುರ ಅಂತೇಳಿ, ಸುರ ಎಂಬ ಶಬ್ದಕ್ಕೆ ಸುಷ್ಟು ರಮಣತ್ವಾ, ಯಾರಾದರೆ ಜ್ಞಾನ ಮೂಲಕವಾಗಿ ನಿತ್ಯಾನಂದವನ್ನು, ಅದಕ್ಕೆ ಭೂಸುರರಂದ್ರೆ ಭೂಮಿಯಲ್ಲಿ ದೇವತೆಗಳಾಗಿದ್ದಾರೆ ಅಂದ್ರೆ ಸುಮ್ಮನೆ ಬ್ರಾಹ್ಮಣನು ಹೂಡೋ ಅಲ್ಲ, ಯಾರಾದರೆ ತಮ್ಮ ಬ್ರಾಹ್ಮಣ ಕಾರ್ಯದಿಂದ ನಿತ್ಯ ಆನಂದವನ್ನು ಜ್ಞಾನಾನಂದವನ್ನು ಹೊಂದುತ್ತಾ ಇರ್ತಾರೋ ಅವರು ಭೂಸುರರು. ಅದಕ್ಕೆ ಭೂಸುರರಂದ್ರೆ ಭೂಮಿಯಲ್ಲಿ ಸುರರಂತೆ ಇರುವಂತಹ ಬ್ರಾಹ್ಮಣ ಜಾತಿಯವರು. ಅವರಳ ಒಳಗೆ ಇಪ್ಪ ಇರುವಂತಹ ಅಬ್ಜ ಭವನಳು, ಅಬ್ಜ ಅಂದ್ರೆ ತಾಮ್ರ ಹೂವು, ಅಬ್ಜನಲ್ಲಿ ಹುಟ್ಟಿದಂತಹ ಅವನು ಅಬ್ಜ ಭವನು ಅಂದ್ರೆ ಬ್ರಹ್ಮದೇವರು. ಸೊ ಬ್ರಹ್ಮದೇವರು ಬ್ರಾಹ್ಮಣರಿಗೆ ಅಭಿಮಾನಿಯಾಗಿದ್ದಾನೆ. ಅಂತಹ ಬ್ರಾಹ್ಮಣರಿಗೆ ಅಭಿಮಾನಿಯಾಗಿರುವಂತಹ ಆ ಬ್ರಹ್ಮದೇವರ ಒಳಗೆ ಅಬ್ಜ ಭವನ ಒಳು ಅಂದ್ರೆ ಒಳಗೆ. ಸೊ ಭೂಸುರರು ಬ್ರಾಹ್ಮಣರ ಒಳಗೆ ಇರುವಂತಹ ಅಂದ್ರೆ ಬ್ರಾಹ್ಮಣ ಅಭಿಮಾನಿಯಾದಂತಹ, ಬ್ರಾಹ್ಮಣ ಜಾತಿಗೆ ಅಭಿಮಾನಿಯಾದಂತಹ ಅಬ್ಜಭವನು ಅಂದ್ರೆ ಬ್ರಹ್ಮದೇವರ ಒಳಗೆ, ಒಳು ಅಂದ್ರೆ ಒಳಗೆ. ಸೊ ಬ್ರಾಹ್ಮಣರ ಅಭಿಮಾನಿ ದೇವತೆಯಾದ ಬ್ರಹ್ಮದೇವರ ಒಳಗೆ ಪರಮಾತ್ಮ ಯಾವ ರೂಪದಲ್ಲಿ ಇರ್ತಾನೆ? ವಾಸುದೇವನು, ವಾಸುದೇವ ಅನ್ನುವ ರೂಪದಲ್ಲಿ ವಾಸುದೇವ. ಇದೆಲ್ಲವೂ ಪರಮಾತ್ಮನ ಹೆಸರುಗಳೇ ವಾಸುದೇವ. ಅದಕ್ಕೆ ಇದರಿಂದ ನಮ್ಗೇನು ಗೊತ್ತಾಗುತ್ತೆ, ವಾಸುದೇವ ಎಂಬ ಶಬ್ದ ಕೇವಲ ವಸುದೇವನಿಗೆ ಹುಟ್ಟಿದ ಮೇಲೆ ಕೃಷ್ಣನಿಗೆ ಬಂದ ಹೆಸರಲ್ಲ. ವಸುದೇವನಿಗೆ ಹುಟ್ಟಲಕ್ಕೆ ಮುಂಚೆ ವಾಸುದೇವ ಎಂಬೋ ಶಬ್ದ ಅನಾದಿ ಕಾಲದಿಂದ ಪರಮಾತ್ಮನಿಗೆ ಇದ್ದೇ ಇದೆ. ಯಾಕೆಂದ್ರೆ ಬ್ರಹ್ಮದೇವರಿಗೆ ಒಳಗೆ ಅಂತರ್ಯಾಮಿಯಾಗಿ ವಾಯುದೇವ ಪರಮಾತ್ಮ ಇರುವಂತಹ ಒಂದು ರೂಪ ವಾಸುದೇವ ರೂಪ. ಸೊ ಈ ವಾಸುದೇವನಾಗಿ ಪರಮಾತ್ಮ ಬ್ರಹ್ಮದೇವರ ಅಂತರ್ಯಾಮಿಯಾಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಬ್ರಹ್ಮನಲ್ಲಿ ವಾಸುದೇವ ನಾಮಕ ಪರಮಾತ್ಮ ಇದ್ದಾನೆ. ಅಷ್ಟೇ ಅಲ್ಲದೆ ವಾಯು ಖಗಪ ಸದಾಶಿವ ಅಹಿಪ ಇಂದ್ರನು ವಿವಸ್ವನ್ ನಾಮಕ ಸೂರ್ಯ ಅಂತೇಳಿ. ಆಮೇಲೆ ವಾಯು ಖಗಪ ಸದಾಶಿವ, ವಾಯು ವಾಯುದೇವರು. ಆಮೇಲೆ ಖಗ ಪ, ಖಗ ಅಂದ್ರೆ ಖೇ ಗಚ್ಚತಿ ಇತಿ ಖಗ, ಖಗ ಅಂದ್ರೆ ಬರ್ಡ್ ಅಂತೇಳಿ, ಬರ್ಡ್ಗೆ ಖಗ ಖೇ ಗಚ್ಚತಿ, ಅದಕ್ಕೆ ಖಗ. ಖಗವನ್ನು ಪ ಪಾಲಿಸುವನು, ಖಗ ಅಂದ್ರೆ ಪಕ್ಷಿರಾಜನಾದಂತಹ ಗರುಡನು. ಸೊ ವಾಯುದೇವರು, ಆಮೇಲೆ ಖಗಪ ಅಂದ್ರೆ ಗರುಡ ದೇವರು, ಸದಾಶಿವ ಅಂದ್ರೆ ರುದ್ರದೇವರು. ಸೊ ಆಮೇಲೆ ಅಹಿಪ ಇಂದ್ರನು, ಅಹಿ ಅಂದ್ರೆ ಅಹ ಇರುವ, ಅಹ ಅಂದ್ರೆ ಹೆಡೆ, ಹೆಡೆ ಇರುವಂತಹದ್ದು ಅಹಿ ಹಾವು. ಅಹಿಪ ಅಂದ್ರೆ ಹಾವುಗೆ ರಕ್ಷಣೆ ಮಾಡುವಂತಹ ಶೇಷದೇವರು. ಸೊ ಅಹಿಪೇಂದ್ರ ಅಂದ್ರೆ ಹಾವುಗಳಲ್ಲಿ ಶ್ರೇಷ್ಠವಾದ ಹಾವುಗಳಕ್ಕಿಂತಲೂ ಶ್ರೇಷ್ಠನಾದವನು ಅಹಿಪೇಂದ್ರನು ಅಂದ್ರೆ ಶೇಷದೇವರು, ಅಹಿಪ ಇಂದ್ರನು ಅಂತೇಳಿ. ಸೊ ಎರಡು ಶಬ್ದಗಳನ್ನು ತಗೊಂಡ್ರೆ ಅಹಿಪ ಅಂದ್ರೆ ಶೇಷದೇವರು, ಅಹಿಪ ಇಂದ್ರನು ಅಂದ್ರೆ ಇಂದ್ರದೇವರು. ಸೊ ಅಹಿಪೇಂದ್ರನು ಅಂದ್ರೆ ಎರಡು ಶಬ್ದಗಳಾಗಿ ತಗೊಂಡ್ರೆ ಅಹಿಪ ಇಂದ್ರನು, ಶೇಷದೇವರು ಮತ್ತು ಇಂದ್ರದೇವರು ಇವರಿಬ್ಬರು ಕೂಡ. ಸೊ ಒಟ್ಟಿಗೆ ಐದಾಯ್ತು, ವಾಯು ಖಗಪ ಸದಾಶಿವ ಅಹಿಪ ಇಂದ್ರನು ಅಂತೇಳಿ. ಸೊ ವಾಯುದೇವರು, ಗರುಡದೇವರು, ರುದ್ರದೇವರು, ಶೇಷದೇವರು, ಇಂದ್ರದೇವರು, ಈ ಐದು ಮಂದಿ ಕೂಡ ವಿವಸ್ವನ್ ನಾಮಕ ಸೂರ್ಯ. ಸೊ ದ್ವಾದಶ ಆದಿತ್ಯರಿದ್ದಾರೆ, ದ್ವಾದಶ ಆದಿತ್ಯರ ಒಳಗೆ ವಿವಸ್ವತ್ ಅನ್ನುವ ಹೆಸರುವಂತಹ ಸೂರ್ಯದೇವರಿದ್ದಾರೆ. ಸೊ ಸೂರ್ಯ ಎಂಬುದು ಆದಿತ್ಯ ಸೂರ್ಯ ಎಂಬ ಶಬ್ದಗಳನ್ನು ಪರ್ಯಾಯವಾಗಿ ಉಪಯೋಗಿಸ್ತೀವಿ. ಸೊ ಎರಡಕ್ಕೂ ಯಾವ ಅರ್ಥದಲ್ಲಿ ಉಪಯೋಗಿಸಿದ್ರು ಕೂಡ ದ್ವಾದಶ ಆದಿತ್ಯರ ಒಳಗೆ ಒಬ್ಬರಾದಂತಹ ವಿವಸ್ವತ್ ಅನ್ನುವ ಹೆಸರಿರುವಂತಹ ಸೂರ್ಯದೇವರು. ಆಮೇಲೆ ಭೇಷ ಕಾಮ, ಭೇಷ ಅಂದ್ರೆ ಭಾ ಈಶ, ಭಾ ಅಂದ್ರೆ ನಕ್ಷತ್ರಕ್ಕೆ ಭಾ ಅಂತ ಕರಿತೀವಿ, ಭಾ ನಾಮ ಈಶ ನಕ್ಷತ್ರಕ್ಕೆ ಅಧಿಪತಿ. ನಕ್ಷತ್ರಕ್ಕೆ ಅಧಿಪತಿ ಚಂದ್ರದೇವರು ಅಂದ್ರೆ ನಮಗೆ ಆಕಾಶದಲ್ಲಿ ಬೆಳಕು ಚೆಲ್ಲುವ ಕೆಲವು ಜನ ಏನನ್ನ ಚಂದ್ರನು ಕೂಡ ಒಂದು ನಕ್ಷತ್ರ ಅಂತ ಮಿಸ್ಟೇಕ್ ಮಾಡ್ಕೊಳ್ತಾರೆ, ಹಾಗೆ ಹೇಳಲೇ ಇಲ್ಲ ಯಾರು. ಚಂದ್ರ ಬೇರೆ, ನಕ್ಷತ್ರಗಳು ಬೇರೆ. ಆದ್ರೆ ಭೇಷ ಅಂದ್ರೆ ನಕ್ಷತ್ರಕ್ಕೆ ಅಧಿಪತಿಯಾಗ ಅಂದ್ರೆ ನಕ್ಷತ್ರವನ್ನು ಹಾಗೆ ಬೆಳಕು ಕೊಡುವ ನಕ್ಷತ್ರಗಳಿದೋ ಅದಕ್ಕೆ ಜಾಸ್ತಿ ನಮಗೆ ಬೆಳಕು ಕೊಡ್ತಾನೆ. ನಕ್ಷತ್ರ ದೊಡ್ಡ ಬಿಗ್ಗರ್ ಇನ್ ಸೈಜ್ ಅಂತ ಅರ್ಥಲ್ಲ. ಸೊ ಅಭಿಮಾನಿತ್ವದಲ್ಲಿ ದೊಡ್ಡವನಾದಂತ ಅವನು. ಸೊ ಚಂದ್ರದೇವರು, ಭೇಷ ಅಂದ್ರೆ ಚಂದ್ರದೇವರು, ಕಾಮ ಅಂದ್ರೆ ಮನ್ಮಥ. ಈ ವಿಧವಾಗಿ ಸೊ ಈ ಇಷ್ಟಕ್ಕೆ ನಮಗೆ ಐದು ಆರು ಏಳು ಎಂಟು ಆಯ್ತು. ಸೊ ವಾಯು ಖಗಪ ಸದಾಶಿವ, ಅಹಿಪ ಇಂದ್ರ, ವಿವಸ್ವನ್ ನಾಮಕ ಸೂರ್ಯ, ಭೇಷ ಅಂದ್ರೆ ಚಂದ್ರದೇವರು, ಕಾಮ ಅಂದ್ರೆ ಮನ್ಮಥ, ಅಮರ ಆಸ್ಯ ವರುಣ ಅಂತ ಹೇಳಿ. ಅಮರ ಆಸ್ಯ ವರುಣ, ಅಮರ ಅಂದ್ರೆ ದೇವತೆಗಳಿಗೆ ಅಮರರು ಅಂತ ಹೇಳಿ. ಅಮರ ಆಸ್ಯ ಅಂದ್ರೆ ದೇವತೆಗಳಿಗೆ ಮುಖ ಇದ್ದಾಂಗೆ ಅಂತೇಳಿ, ದೇವತೆಗಳ ಮುಖ, ದೇವತೆಗಳಿಗೆ ಬಾಯಿ ಇದ್ದಾಂಗೆ. ಯಾಕೆ ಅಂದ್ರೆ ನಾವು ಯಜ್ಞಯಾಗಾದಿಗಳನ್ನು ಮಾಡುವಾಗ ದೇವತೆಗಳಿಗೆ ನಾವು ಆಹುತಿ ಕೊಡಬೇಕಂದ್ರೆ ಅಗ್ನಿದೇವರ ಮೂಲಕವಾಗಿ ಕೊಡ್ತೀವಿ. ಅದಕ್ಕೆ ಅಗ್ನಿದೇವರಿಗೆ ಏನಂತ ಕರೀತಾರೆ ಅಂದ್ರೆ ದೇವಮುಖ ಇಲ್ಲ ಅಮರಾಸ್ಯ ಅಂತ ಕರಿತೀವಿ. ಅಮರರ ಆಸ್ಯ, ಆಸ್ಯ ಅಂದ್ರೆ ಮುಖ ಅಂತೇಳಿ. ಅಮರರಿಗೆ ಮುಖ ಇದ್ದಾಂಗೆ, ದೇವತೆಗಳಿಗೆ ಮುಖ ಇದ್ದಾಂಗೆ ಇದ್ದಾನೆ ಕೋಸ್ಕರ ಅಗ್ನಿದೇವರಿಗೆ ಅಮರಾಸ್ಯ ಅಂತ ಕರಿತೀವಿ. ಅದೇ ವಿಧವಾಗಿ ವರುಣ ಅಂದ್ರೆ ವರುಣ ದೇವರು. ಸೊ ಈ ವಿಧವಾಗಿ ಭೇಷ ಕಾಮ ಅಮರಾಸ್ಯ ವರುಣ, ಸೊ ಈ ಎಲ್ಲ ದೇವತೆಗಳ ಹೆಸರನ್ನು ಹೇಳ್ತಾ ಇದ್ದಾರೆ. ಏನಂತ ಆಮೇಲೆ ನೋಡೋಣ, ಯಾಕೆ ಈ ಹೆಸರನ್ನೇ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಸೊ ಅಮರಾಸ್ಯ ವರುಣ ಆದಿಸುರರು ಇವರೇ ಮುಂತಾದಂತಹ ದೇವತೆಗಳು ಕ್ಷತ್ರಿಯರೊಳಿಪ್ಪರು. ಬ್ರಾಹ್ಮಣರಿಗೆ ಅಭಿಮಾನಿ ದೇವತೆ ಬ್ರಹ್ಮದೇವರು ಒಬ್ಬರೇ ಆದರೆ ಕ್ಷತ್ರಿಯರಿಗೆ ಅಭಿಮಾನಿ ದೇವತೆಗಳು ಇಷ್ಟು ಜನರೂ ಅಭಿಮಾನಿ ದೇವತೆಗಳೇ. ಕ್ಷತ್ರಿಯ ಜಾತಿಗೆ ಅಭಿಮಾನಿಗಳಾಗಿ ಯಾರ್ಯಾರಿದ್ದಾರಂದ್ರೆ ಇವರೆಲ್ಲರೂ ದ ಹೋಲ್ ಲಿಸ್ಟ್, ವಾಯುದೇವರನ್ನು ಮೊದಲು ಹಿಡ್ಕೊಂಡು ಕೊನೆವರೆಗೂ ಬಂದಂತಹ ವರುಣದೇವರವರೆಗೂ ಎಲ್ಲರೂ ಕೂಡ ಆದಿ ಇಷ್ಟೇ ಅಲ್ಲದೆ ಎಟ್ಸೆಟ್ರಾ ಅಂತ ಹೇಳಿದ್ದಾರೆ. ಇವರೇ ಮೊದಲಾದಂತಹ ದೇವತೆಗಳು. ಸೊ ಇವರೆಲ್ಲರೂ ದೇವತೆಗಳು ಕೂಡ ಕ್ಷತ್ರಿಯರ ಒಳಗೆ ಇದ್ದಾರೆ ಅಂದ್ರೆ ಕ್ಷತ್ರಿಯ ಜಾತಿಗೆ ಅಭಿಮಾನಿಗಳಾಗಿದ್ದಾರೆ ಎನಿಸಿ ಆ ವಿಧವಾಗಿ ತಿಳಿದುಕೊಂಡು ವಾಸವಾಗಿ ಆ ದೇವತೆಗಳವರೆಗಿರುವಂತಹ ಸಂಕರುಷಣ ಅಂತ ಹೇಳ್ತಾ ಇದ್ದಾರೆ. ಸೊ ಭೇಷಕಾಮ ರಾಶಿಯ ವರುಣಾದೀಸುರರು ಕ್ಷತ್ರಿಯರೊಳಿಪ್ಪರು ವಾಸವಾಗಿ ಸಂಕರುಷಣನೆ ನೋಡಿ ಮೋದಿಪರು ಅಂತೇಳಿ. ಅಂದ್ರೆ ಆ ವಿಧವಾಗಿ ಕ್ಷತ್ರಿಯ ಜಾತಿಗೆ ಅಭಿಮಾನಿಯಾದಂತಹ ಈ ಎಲ್ಲ ದೇವತೆಗಳ ಒಳಗೆ ವಾಸವಾಗಿ ಅವರ ಅಂತರ್ಯಾಮಿಯಾಗಿ ಆ ದೇವತೆಗಳ ಅಂತರ್ಯಾಮಿಗೆ ಇರುವಂತಹ ಸಂಕರುಷಣ ಸಂಕರ್ಷಣ ರೂಪಿ ಪರಮಾತ್ಮನು ಈ ದೇವತೆಗಳ ಒಳಗಿದ್ದು ಇದ್ದಾನೆ ಅಂತೇಳಿ ನೋಡಿ ಮೋದಿಪರು. ಯಾರಾದ್ರೆ ನೋಡಿದವರಾಗಿ ತಿಳ್ಕೊಂಡವರಾಗಿ ಅಂತಹ ಜ್ಞಾನ ಇದ್ದವರಾಗಿ ಇದ್ದಾರೋ ಅವರು ಮೋದಿಪರು ಸಂತೋಷ ಪಡ್ತಾರೆ, ಸಂತೋಷಿತರಾಗ್ತಾರೆ, ಪರಮಾತ್ಮನ ಮಹಾಮಹಿಮೆಯನ್ನು ಕೊಂಡಾಡ್ತಾ ಸಂತೋಷ ಪಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಪರಮಾತ್ಮನ ಮಹಿಮೆಗಳನ್ನು ನಾವು ಚಿಂತೆ ಮಾಡುವಾಗ ಪರಮಾತ್ಮ ಎಲ್ಲರನ್ನೂ ಒಂದೊಂದು ಜೋಕ್ಕೂ ಅಭಿಮಾನಿಗಳನ್ನು ಇಟ್ಟಾಗ ಆ ಅಭಿಮಾನಿತ್ವವನ್ನು ಪರಮಾತ್ಮ ತಾನೇ ಕೊಡ್ತಾನೆ. ಆ ಅಭಿಮಾನಿತ್ವವನ್ನು ಕೊಟ್ಟ ಮೇಲೆ ಅಭಿಮಾನಿತ್ವ ಅಂದ್ರೆ ಏನು ಅಂದ್ರೆ ಅವರು ಅವರ ಒಳಗಿದ್ದು ಅವರಿಗೆ ಆ ಶಕ್ತಿಯನ್ನು ಕೊಡುವಂತ ಅಂದ್ರೆ ಬ್ರಾಹ್ಮಣ ಜಾತಿಗೆ ಆ ಬ್ರಾಹ್ಮಣ ಭಾವನೆಗಳನ್ನು ಅವರವರಿಗೆ ತಕ್ಕಂತೆ ಅವರವರ ಯೋಗ್ಯತಾನುಸಾರ ಕೊಡುವ ಕಾರ್ಯ ಬ್ರಹ್ಮದೇವರಿಗಿದೆ. ಅದಕ್ಕೆ ಬ್ರಾಹ್ಮಣ ಬ್ರಹ್ಮದೇವರಿಗೆ ಸಂಬಂಧಪಟ್ಟವರು ಇವರು ಬ್ರಾಹ್ಮಣರು. ಅಂತಹ ಬ್ರಾಹ್ಮಣರು ಬ್ರಹ್ಮಜ್ಞಾನ ಪಡೆಯಬೇಕಂದ್ರೂ ಕೂಡ ಆ ಬ್ರಹ್ಮದೇವರ ಅನುಗ್ರಹ ಬೇಕು, ಆ ಬ್ರಹ್ಮದೇವರ ಅನುಗ್ರಹ ಬೇಕು, ವಾಯುದೇವರ ಅನುಗ್ರಹವೂ ಬೇಕು. ಸೊ ಇವರೆಲ್ಲರೂ ಕೂಡ ನಮಗೆ ಆ ವಿಧವಾದ ಒಂದು ಅಭಿಮಾನಿತ್ವವನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅವರಿಗೆ. ಅವರ ಒಳಗೆ ತಾನು ಅಂತರ್ಯಾಮಿಯಾಗಿದ್ದು ಅವರಿಗೆ ಆ ಶಕ್ತಿಯನ್ನು ಕೊಡ್ತಾನೆ. ಅದಕ್ಕೆ ವಿಭೂತಿ ಸಂಧಿಯಲ್ಲಿ ಅದು ಹೇಳುವ ಒಂದು ಅವಶ್ಯಕತೆ ಏನೆಂದರೆ ಪರಮಾತ್ಮ ನಾವು ಬಹಳ ಕಡೆ ಕೇಳಿದ್ವಿ, ಬ್ರಹ್ಮದೇವರ ಒಳಗೆ ಬ್ರಹ್ಮ ಅನ್ನುವ ಹೆಸರಿನಿಂದ ಪರಮಾತ್ಮ ಇದ್ದಾನೆ, ರುದ್ರದೇವರವರೆಗೆ ರುದ್ರ ಅಂತ ಹೆಸರಿನಿಂದ ಪರಮಾತ್ಮ ಇದ್ದಾನೆ ಅಂತ ಹೇಳಿ ಕೇಳ್ತೀವಿ. ಅಂದ್ರೆ ಅರ್ಥ ಏನಂದ್ರೆ ಆಯಾ ದೇವತೆಗಳ ಒಳಗೆ ಆಯಾ ಹೆಸರಿನಿಂದ ಇದ್ದು ಪರಮಾತ್ಮ ಅವರವರಿಗೆ ಆಯಾ ಶಕ್ತಿಗಳನ್ನು ಕೊಡ್ತಾನೆ ಪರಮಾತ್ಮ. ಸೊ ಈ ಅಭಿಮಾನಿ ದೇವತೆಗಳು ಕೂಡ ಆ ಅಭಿಮಾನಿತ್ವ ಮಾಡುವ ಒಂದು ಶಕ್ತಿಯನ್ನು ಪರಮಾತ್ಮ ಪ್ರದಾನ ಮಾಡ್ತಾನೆ. ಸೊ ಅದನ್ನು ತಿಳ್ಕೊಂಡ್ರೆ ನಾವು ಪರಮಾತ್ಮನ ಮಹಿಮೆಯನ್ನು ತಿಳಿದಂತಾಗುತ್ತೆ. ಪರಮಾತ್ಮ ಮಹಿಮೆಯನ್ನು ನಮ್ಮ ಯೋಗ್ಯತಾನುಸಾರ ನಾವು ತಿಳ್ಕೊಂಡು ಆ ಪರಮಾತ್ಮನನ್ನು ಕೊಂಡಾಡಿ ಸಂತೋಷ ಪಡಬೇಕು ನಾವು ಅಂಥೇಳಿ. ಅದರಿಂದ ನಮಗೆ ಬರುವ ಒಂದು ಆನಂದ ಅತ್ಯಧಿಕವಾದ ಆನಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದನ್ನು ನಾವು ನೋಡೋಣ. ಭೂಸುರರ ಒಳು ಇಪ್ಪ ಅಬ್ಜ ಭವನ ಒಳು ವಾಸುದೇವನು ವಾಯು ಖಗಪ ಸದಾಶಿವ ಅಹಿಪ ಇಂದ್ರನು ವಿವಸ್ವತ್ ನಾಮಕ ಸೂರ್ಯ ಭೇಷ ಕಾಮ ಅಮರಾಸ್ಯ. ಸೊ ಕಾಮ ಅಮರಾಸ್ಯ ಅಂಬೋದು ಬಿಡಿಸಿದ್ರೆ ಕಾಮ ಅಮರಾಸ್ಯ ಅಂತ ಆಗತ್ತೆ. ಭೇಷ ಕಾಮ ಅಮರಾಸ್ಯ ವರುಣಾದಿ ಸುರರು ಕ್ಷತ್ರಿಯರ ಒಳು ಇಪ್ಪರು ವಾಸವಾಗಿ ಸಂಕರುಷಣನ ನೋಡಿ ಮೋದಿಪರು. ಯಾರು ಸಂತೋಷ ಪಡ್ತಾರೆ ಅಂದ್ರೆ ಅವರ ಪರಮಾತ್ಮನನ್ನು ಆ ವಿಧವಾಗಿ ತಿಳ್ಕೊಂಡವರು ಸಂತೋಷ ಪಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಪರಮಾತ್ಮನ ಒಂದು ವಿಭೂತಿ, ವಿಶೇಷವಾದ ಐಶ್ವರ್ಯ ಅಂತ ಅಂದ್ರೆ ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ಒಳಗಿದ್ದು ಪರಮಾತ್ಮ ತನ್ನ ಐಶ್ವರ್ಯವನ್ನು ತನ್ನ ವಿಭೂತಿಯನ್ನು ತೋರಿಸ್ತಾ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಮೀನಕೇತನ ತನಯ ಪ್ರಾಣ ಪಾನವ್ಯಾನೋ ದಾನ ಮುಖ್ಯೈ ಕೋನ ಪಂಚಾಶನ್ ಮರುದ್ಗಣ ರುದ್ರ ವಸುಗಣರು ಮೇನಕಾತ್ಮಜ ಕುವರ ವಿಶ್ವ ಸೇನ ಧನಪಾದ್ಯ ಅನಿಮಿಷರನು ಸದಾ ಅನುರಾಗದಿ ಧೇನಿಪುದು ವೈಶ್ಯರುಳು ಪ್ರದ್ಯುಮ್ನ ಅಂತೇಳಿ. ಅದ ಅಭಿಮಾನಿ ದೇವತೆಗಳು ಅಂದ್ರೆ ಚತುರ್ವಿಧ ಎಲ್ಲಾ ಜಾತಿಗಳ ಅಭಿಮಾನಿತ್ವವನ್ನು ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ಕ್ಷತ್ರಿಯ ಆಯಿತು, ಈಗ ವೈಶ್ಯರ ಅಭಿಮಾನಿಯಾದಂತಹ ಅವರ ಒಳಗಿರುವಂತಹ ಪ್ರದ್ಯುಮ್ನ ರೂಪವನ್ನು ಧೇನಿಪುದು ಧ್ಯಾನ ಮಾಡುವುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರ್ಯಾರಂತ ಹೇಳ್ತಾ ಇದ್ದಾರೆ, ಮೀನಕೇತನ ತನಯ ಮೇಲೆ ಕಾಮ ಅವರು ಹೇಳಿದ್ದಾರೆ. ಕಾಮ ಅಂದ್ರೆ ಮನ್ಮಥ ದೇವರು. ಅದಾದ ಮೇಲೆ ಮೀನಕೇತನ ತನಯ ಅಂತ ಹೇಳ್ತಾ ಇದ್ದಾರೆ. ಮೀನಕೇತನ ತನಯ ಅಂದ್ರೆ ಮೀನ ಅಂದ್ರೆ ಫಿಶ್, ಮೀನಕೇತನ ಅಂದ್ರೆ ಮಚ್ಚ ಧ್ವಜ ಪದಾಕದಲ್ಲಿ ಯಾರಿಗಿದೆ ಅಂದ್ರೆ ಮನ್ಮಥನಿಗೆ ಮಚ್ಚ ಧ್ವಜ ಪದಾಕದಲ್ಲಿ ಇದಕ್ಕೋಸ್ಕರ ಮನ್ಮಥನಿಗೆ ಮೀನಕೇತನ ಅಂತ ಅಂದ್ರೆ ಧ್ವಜದಲ್ಲಿ ಯಾರ್ಯಾದರೆ ಮಚ್ಚವನ್ನು ಅಂದ್ರೆ ಒಂದು ಮಚ್ಚರು ಪರಮಾತ್ಮನ ಇಟ್ಕೊಂಡಿದ್ದಾರೋ ಅಂತಹ ಅವನು ಮನ್ಮಥ ಅಂತೇಳಿ. ಸೊ ಆ ಮನ್ಮಥನ ಮಗ ಅಂದ್ರೆ ಮನ್ಮಥನ ಮಗ ಅಂದ್ರೆ ಅನಿರುದ್ಧ. ಸೊ ಮನ್ಮಥನ ಮಗನಾದಂತಹ ಅನಿರುದ್ಧ ದೇವರು ಇದ್ದಾರೆ. ಸೊ ಈ ಅನಿರುದ್ಧ ನಾವು ಪರಮಾತ್ಮನ ಒಂದು ಅನಿರುದ್ಧ ನಾಮಕ ಪರಮಾತ್ಮ ಇದ್ದಾನೆ, ನಾವು ಯಾವಾಗ ಕನ್ಫ್ಯೂಸ್ ಆಗಲಿಕ್ಕೆ ಅವಕಾಶ ಬೇಕಾದಷ್ಟಿದೆ. ಪ್ರದ್ಯುಮ್ನ ಎಂಬ ಹೆಸರಿನಿಂದ ಮನ್ಮಥ ಇದ್ದಾನೆ, ಪ್ರದ್ಯುಮ್ನ ಎಂಬ ಹೆಸರಿನಿಂದ ಪರಮಾತ್ಮನ ಇದ್ದಾನೆ, ಅದೇ ವಿಧವಾಗಿ ಅನಿರುದ್ಧ ಎಂಬ ಹೆಸರಿನಿಂದ ನಾರಾಯಣ ಪರಮಾತ್ಮ ಇದ್ದಾನೆ. ನಾವು ಪರಮಾತ್ಮನ ಐದು ರೂಪಗಳನ್ನು ಹೇಳುವಾಗ ಅನಿರುದ್ಧ ಅಂತ ಹೇಳ್ತೀವಿ, ಅಷ್ಟೇ ಅಲ್ಲದೆ ಮನ್ಮಥನ ಮಗ ಅನಿರುದ್ಧ ಇದ್ದಾನೆ. ಸೊ ನಾವು ಆ ಹೆಸರುಗಳು ಒಂದೇ ಹೆಸರು, ಸೊ ಕನ್ಫ್ಯೂಸ್ ಆಗಬಾರದು. ಯಾಕೆಂದ್ರೆ ಆ ಅನಿರುದ್ಧ ಪ್ರದ್ಯುಮ್ನ ಮಗ ಆದ ಅನಿರುದ್ಧನಲ್ಲಿ ಅನಿರುದ್ಧ ನಾಮಕ ಪರಮಾತ್ಮನ ವಿಶೇಷ ಅಭಿವ್ಯಕ್ತಿ ಇದೆ, ಸೊ ವಿಶೇಷ ಸನ್ನಿಧಾನ ಇದೆ, ಅದಕ್ಕೆ ಆ ಹೆಸರು ಬಂದಿದೆ. ಅನಿರುದ್ಧನಿಗೆ ಅನಿರುದ್ಧ ಅಂತ ಹೆಸರು ಬರಲಕ್ಕೆ ಕಾರಣ ಅನಿರುದ್ಧ ನಾಮಕ ಪರಮಾತ್ಮ ಅಲ್ಲಿ ವಿಶೇಷವಾಗಿದ್ದಾನೆ, ಕೋಸ್ಕರ ಅನಿರುದ್ಧ ಅಂತ ಹೆಸರು ಬಂದಿದೆ. ಸೊ ನಾವು ಕನ್ಫ್ಯೂಸ್ ಆಗಬಾರದು, ಅನಿರುದ್ಧ ನಾಮಕ ಪರಮಾತ್ಮ ಬೇರೆ, ಮನ್ಮಥನ ಮಗನಾದಂತಹ ಅನಿರುದ್ಧ ಬೇರೆ. ಸೊ ದೇ ಸೇಮ್ ನೇಮ್ ಬಟ್ ಟೂ ಡಿಫ್ರೆಂಟ್ ಪರ್ಸನಾಲಿಟೀಸ್, ಅದನ್ನು ನಾವು ಜ್ಞಾಪ್ತಿಯಲ್ಲಿ ಇಟ್ಕೋಬೇಕು. ಅದಾದ ಮೇಲೆ ಈ ವಿಧವಾಗಿ ಮೀನಕೇತನ ಅಂತ ಕರೆಯಲ್ಪಡುವಂತಹ ಮನ್ಮಥನ ಮಗನಾದಂತಹ ಅನಿರುದ್ಧನ ಹೇಳ್ತಾ ಇದ್ದಾರೆ. ಸೊ ಮೀನಕೇತನ ತನಯ. ಅದಾದ ಮೇಲೆ ಪ್ರಾಣ ಅಪಾನ ವ್ಯಾನ ಉದಾನ ಮುಖ್ಯ ಏಕ ಊನ ಪಂಚಶಂದ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮರುದ್ಗಣರನ್ನು ಹೇಳ್ತಾ ಇದ್ದಾರೆ. ಮರುದ್ಗಣರು ಅಂದ್ರೆ ನಾವು ಮರುದ್ಗಣ ಅಂಬುದು ನಾವು ಮರುತ್ತುಗಳು ಎಷ್ಟು ಜನ ಇದ್ದಾರೆ, 49 ಜನ ಮರುತ್ತುಗಳಿದ್ದಾರೆ. ವಾಯುದೇವರನ್ನು ಸೇರಿಸಿದ್ರೆ 50 ಆಗ್ತಾರೆ, ವಾಯುದೇವರನ್ನು ಸೇರಿಸದೇ ಇದ್ದರೆ 49 ಜನ ಮರುದ್ಗಣ. ಈ ಮರುದ್ಗಣದ ಒಳಗೆ ಮುಖ್ಯರಾದಂತಹ ನಮ್ಮ ಅವರನ್ನು ಹೇಳ್ತಾ ಇದ್ದಾರೆ. ಸೊ ವಾಯುದೇವರು ವ್ಯತಿರಿಕ್ತ ಮರುದ್ಗಣ. ಸೊ ಇಲ್ಲಿ ಮುಖ್ಯ ಅಂದ್ರೆ ವಾಯುದೇವರು, ಮುಖ್ಯ ಪ್ರಾಣದೇವರು, ಅವರನ್ನು ಬಿಟ್ಟು, ಸೊ ಅವರ ಮುಖ್ಯ ವಾಯುದೇವರನ್ನು ಬಿಟ್ಟು ವ್ಯತಿರಿಕ್ತ ಮರುದ್ಗಣರ ಒಳಗೆ ಮುಖ್ಯರಾದಂತಹ ಶ್ರೇಷ್ಠ ಅಂದ್ರೆ ದಾಶಪ್ರಾಣಂತ ಪ್ರಾಣ ಅಪಾನ ವ್ಯಾನ ಉದಾನ ಅಂತೇಳಿ. ಇವರೇನಂದ್ರೆ ಇವ್ರು ಮರುದ್ಗಣ. ನಾವು ಯಾವ ಇದು ಸ್ವಲ್ಪ ಇನ್ನೊಂದು ಕನ್ಫ್ಯೂಸ್ ಆಗಲಿಕ್ಕೆ ಅವಕಾಶ ಇರುವಂತಹ ವಿಷಯ, ನಾವು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬುದನ್ನು ಕೇಳ್ತೀವಿ. ಇವರೆಲ್ಲ ಮರುತ್ತರೊಳಗು ಒಬ್ಬರಾದಂತಹ ಅವರು. ಸೊ ದೀಸ್ ಆರ್ 5 out of ಏಕ ಊನ ಪಂಚಶತ. ಪಂಚಶತ ಅಂದ್ರೆ 50, ಏಕ ಊನ ಪಂಚಶತ ಅಂದ್ರೆ 50ಕ್ಕೆ ಒಂದು ಕಮ್ಮಿ, ಊನ ಅಂದ್ರೆ ಕಮ್ಮಿ ಅಂತ ಅರ್ಥ. ಏಕ ಊನ ಅಂದ್ರೆ ಒಂದು ಕಮ್ಮಿ, ಪಂಚಾಶತ್, ಪಂಚಾಶತ್ ಅಂದ್ರೆ 50, 50ಕ್ಕೆ ಒಂದು ಕಮ್ಮಿ ಅಂದ್ರೆ 49. ಸೊ ಏಕೋನ ಪಂಚಶತ್ ಅಂದ್ರೆ 49, 49 ಜನ ಮರುದ್ಗಣಗರು, ಮರುತ್ ಸಮೂಹ ಅವ್ರಿಗೆ, ಮರುದ್ಗಣ ಅಂತ ಮರುತ್ ಸಮೂಹ ಅವ್ರಿಗೆ. ಹಾಗೆ ರುದ್ರಗಣ ಇತ್ಯಾದಿ ಎಲ್ಲ ಇದು ರುಜುಗಣ, ಇವೆಲ್ಲ ಗಣ ಅಂದ್ರೆ ಬೇಸಿಕಲಿ ಸಮೂಹ ಅಂತ ಅರ್ಥ. ಸೊ ಮರುದ್ಗಣ ಅಂದ್ರೆ ಮರುತ್ ಸಮೂಹ ಅಂತ ಅರ್ಥ. ಈ 49 ಜನ ಮರುದ್ಗಣದ ಒಳಗೆ ಇರುವಂತಹ ಪ್ರಾಣ ಅಪಾನ ವ್ಯಾನ ಉದಾನ ಅಂತ ಸಮಾನ ಇವರು ಮೊದಲಾದಂತಹ. ಸೊ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮೊದಲಾದಂತಹ. ಸೊ ಪ್ರಾಣ ಅಪಾನ ವ್ಯಾನೋದಾನ ಮುಖ್ಯ ಏಕ ಓನ ಪಂಚಶತ್ ಮರುದ್ಗಣ. ಸೊ ಎಟ್ಸೆಟ್ರಾ, ಈ 5 ಮಂದಿ ಮೊದಲಾದಂತಹ 49 ಜನ ಮರುದ್ಗಣಗರು, ಮರುತ್ ಸಮೂಹರು ಅಂತ ಅರ್ಥ. ಸೊ ಮೀನಕೇತನ ತನಯ, ಪ್ರಾಣ ಅಪಾನ ವ್ಯಾನ ಉದಾನ ಮುಖ್ಯ ಮೊದಲಾದಂತಹ ಏಕ ಊನ ಪಂಚಶತ್ 49 ಜನ ಮರುದ್ಗಣ ಮರುತ್ ಸಮೂಹಗಳು. ಅದಾದ ಮೇಲೆ ಇನ್ನೇನು ಹೇಳ್ತಾ ಇದ್ದಾರೆ, ರುದ್ರ ವಸುಗಣರು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಇಲ್ಲಿ ಒಂದು ಜ್ಞಪ್ತಿಯಲ್ಲಿ ಮುಂಚೆ ರುದ್ರದೇವನ್ ಹೇಳಿದ್ದಾರೆ ಮತ್ತು ಇಲ್ಲಿ ರುದ್ರಗಣ ಅಂತ ಹೇಳ್ತಾ ಇದ್ದಾರೆ. ರುದ್ರಗಣ ಅಂತ ಹೇಳಿದ್ರೆ ಇಲ್ಲಿ ನಾವು ಪಾರ್ವತಿಪತಿ ರುದ್ರದೇವನ್ ಮುಂಚೆನೆ ಹೇಳಿಬಿಟ್ಟಿದ್ದಾರೆ, ಕೋಸ್ಕರ ಅದನ್ನು ಬಿಟ್ಟು ಯಾಕಂದ್ರೆ ಕ್ಷತ್ರಿಯರ ಅಭಿಮಾನಿಯಾಗಿ ರುದ್ರದೇವನ್ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ರುದ್ರ ಅಂದ್ರೆ ಪಾರ್ವತಿಪತಿಯಾದಂತಹ ರುದ್ರದೇವರನ್ನು ಬಿಟ್ಟು ಮಿಕ್ಕ ರುದ್ರಗಣ. ಸೊ ಏಕಾದಶ ರುದ್ರರಲ್ಲಿ ಪಾರ್ವತಿಪತಿ ರುದ್ರದೇವರನ್ನು ಬಿಟ್ಟು ಮಿಕ್ಕ 10 ಮಂದಿ ರುದ್ರನ್ನು ನಾವು ತಗೋಬೇಕು. ಅದೇ ವಿಧವಾಗಿ ವಸುಗಣರು ಅಂದ್ರೆ ವಸು ಅಷ್ಟವಸುಗಳಲ್ಲಿ ಅಗ್ನಿದೇವರು ಒಬ್ಬರಿದ್ದಾರೆ, ಅಗ್ನಿದೇವರನ್ನು ಮುಂಚೆನೆ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ವಸುಗಣರು ಅಂತ ಹೇಳಿದ್ರೆ ಅಗ್ನಿದೇವರನ್ನು ಬಿಟ್ಟು ಮಿಕ್ಕ 7 ಜನ ವಸುಗಳನ್ನು ನಾವು ತಗೋಬೇಕು. ವಸುಗಣರು ಅಗ್ನಿ ವ್ಯತಿರಿಕ್ತ 7 ಜನ ವಸು, 8 ವಸುಗಳಲ್ಲಿ ಅಗ್ನಿಯನ್ನು ಬಿಟ್ಟು ಮಿಕ್ಕ 7 ಜನ ಮಂದಿ ವಸುಗಳನ್ನು ತಗೋಬೇಕು. ಈ ವಿಧವಾಗಿ ರುದ್ರ ವಸುಗಣ ಮೇನಕಾತ್ಮಜ. ಮೇನಕಾತ್ಮಜ ಅಂದ್ರೆ ಹಿಮಾಚಲ ಪತ್ನಿಯಾದಂತಹ ಮೇನಕ. ಮೇನಕನಿಗೆ ಹುಟ್ಟಿದವಳು ಆತ್ಮಜ ಅಂದ್ರೆ ಮಗಳು. ಮೇನಕಾ ಅಂದ್ರೆ ಹಿಮರಾಜನ ಪತ್ನಿಯಾದಂತಹ ಮೇನಕಗೆ ಹುಟ್ಟಿರುವಂತಹ ಪಾರ್ವತಿದೇವಿ. ಮೇನಕಾತ್ಮ ಅಂದ್ರೆ ಬೇಸಿಕಲಿ ಪಾರ್ವತಿದೇವಿ ಅಂತ ಅರ್ಥ. ಸೊ ಮೇನಕಾತ್ಮದ ಅಂದ್ರೆ ಪಾರ್ವತಿದೇವಿ. ಕುವರ ಪಾರ್ವತಿದೇವಿ ಕುವರ ಮಗನಾದಂತಹ ಗಣೇಶ. ಸೊ ಮೇನಕಾತ್ಮದ ಕುವರ ಅಂದ್ರೆ ಪಾರ್ವತಿದೇವಿಯ ಮಗನಾದಂತಹ ಗಣಪತಿ ಅಂತ ಅರ್ಥ. ಅದಾದ್ಮೇಲೆ ವಿಶ್ವಕ್ಸೇನ. ವಿಶ್ವಕ್ಸೇನ ಅಂದ್ರೆ ವಾಯುಪುತ್ರನಾದಂತಹ ವಿಶ್ವಕ್ಸೇನ. ಧನಪ ಆದಿ, ಧನಪ ಧನವನ್ನು, ಧನಕ್ಕೆ ರಾಜನಾದಂತಹ ಧನವನ್ನು ಪಾಲಿಸುವವನು ಕುಬೇರ. ಕುಬೇರಕ್ಕೆ ಧನಪ ಅಂತ ಕರಿತೀವಿ. ಧನಪ ಆದಿ ಅಂದ್ರೆ ಕುಬೇರ ಮುಂತಾದಂತಹ. ಅನಿಮಿಷರನ್ನು, ದೇವತೆಗಳನ್ನು, ದೇವತೆಗಳಿಗೆ ಅನಿಮಿಷರು ಅಂತ ಕರೀತಾರೆ. ನಿಮಿಷ ಅಂದ್ರೆ ರೆಪ್ಪೆ, ದ ವಿಂಕ್ ಆಫ್ ದ ಐ, ನಿಮಿಷ ಅಂತ ಕರಿತೀವಿ. ದೇವತೆಗಳಿಗೆ ದೇ ಡೋಂಟ್ ಹ್ಯಾವ್ ದ ರೆಪ್ಪೆ ಇಲ್ಲ ಅವ್ರಿಗೆ, ದೇ ನೆವರ್ ಕ್ಲೋಸ್ ದೇರ್ ಐಸ್. ರೆಪ್ಪೆ ಪಾಟಿಲ್ಲ ಅವರಿಗೆ. ಸೊ ಅವರಿಗೆ ಅನಿಮಿಷರು ಅಂತ ಕರೀತಾರೆ. ಸೊ ಅದಕ್ಕೆ ಅನಿಮಿಷರ ಆಗಿದ್ದಾರೆ ಕೋಸ ದೇವತೆಗಳು ನಿದ್ದೆಯೂ ಇಲ್ಲ. ಸೊ ಅನಿಮಿಷರನು ಮೊದಲಾದಂತಹ ಈ ದೇವತೆಗಳನ್ನು ಸದಾ ಅನುರಾಗದಿ, ಸೊ ಯಾವಾಗಲೂ ಅನುರಾಗದಿಂದ, ಅನುರಾಗದಿಂದ ಅಂದ್ರೆ ಭಕ್ತಿಯಿಂದ, ನಿರಂತರ ಅತ್ಯಂತ ಆಸಕ್ತಿಯಿಂದ ನಾವು ತಿಳ್ಕೊಂಡಿರಬೇಕು. ಅನಿಮಿಷರನ್ನು ಸದಾ ಅನುರಾಗದಿ ಧೇನಿಪುದು ವೈಶ್ಯರುಳು ಪ್ರದ್ಯುಮ್ನ. ಅಂದ್ರೆ ಇವರೆಲ್ಲರೂ ಕೂಡ ಹೀಗೆ ಹೇಳಿದ ಲಿಸ್ಟ್ ನಲ್ಲಿ ಬಂದವರೆಲ್ಲರೂ ಕೂಡ ವೈಶ್ಯ ಜಾತಿಗೆ ಅಭಿಮಾನಿ ದೇವತೆಗಳು. ಈ ವೈಶ್ಯ ಜಾತಿಗೆ ಅಭಿಮಾನಿ ದೇವತೆಗಳಾದಂತಹ ಈ ಎಲ್ಲ ದೇವತೆಗಳ ಒಳಗೂ ಅಂತರ್ಯಾಮಿಯಾಗಿದ್ದು ಅವರಿಗೆ ಆ ಅಭಿಮಾನಿತ್ವ ಶಕ್ತಿಯನ್ನು, ಆ ವಿಭೂತಿಯನ್ನು, ಅಂತಹ ಒಂದು ವಿಶೇಷವಾದ ಐಶ್ವರ್ಯವನ್ನು, ಶಕ್ತಿಯನ್ನು ಕೊಡ್ತಾ ಇರುವಂತಹ ಆ ಪ್ರದ್ಯುಮ್ನನ್ನು ನಾವು ಧೇನಿಪುದು ಧ್ಯಾನ ಮಾಡುವುದು ಅಂಥೇಳಿ ವೈಶ್ಯರ ಅಭಿಮಾನಿಯಾದಂತಹ ದೇವತೆಗಳ ಅಂತರ್ಯಾಮಿಯಾದ ಪ್ರದ್ಯುಮ್ನನ್ನು ಧ್ಯಾನಿಸುವ, ಧ್ಯಾನ ಮಾಡುವ ವಿಧಾನವನ್ನು ಇಲ್ಲಿ ಹೇಳಿದ್ದಾರೆ. ಅದನ್ನು ಮತ್ತೆ ಒಂದ್ಸಾರಿ ಬಿಡಿಸಿ ಓದಿದ್ರೆ ಚೆನ್ನಾಗಿ ಗೊತ್ತಾಗತ್ತೆ. ಮೀನಕೇತನ ತನಯ ಪ್ರಾಣ ಅಪಾನ ವ್ಯಾನ ಉದಾನ ಮುಖ್ಯ ಏಕ ಊನ ಪಂಚಾಶತ್ ಮರುದ್ಗನ. ಇದು ಹೊಡುವಾಗ ಟೇಪ್ ನಲ್ಲಿ ಪಂಚಾನಶ್ ಮರುದ್ಗನ ಅಂತೇನೋ ಸಮಥಿಂಗ್ ಬರುತ್ತೆ, ಅದು ತಪ್ಪಾಗಿ ಓದ್ತಾ ಇದ್ದಾರೆ. ಮತ್ತೆ ಅದು ಸರಿಯಾಗಿ ಕರೆಕ್ಟ್ ಆಗಿ ಓದಬೇಕಾಗಿದ್ದು ಪಂಚಾಶನ್ ಮರುದ್ಗಣ ಅಂತ ಓದಬೇಕು. ಏಕ ಊನ ಪಂಚಾಶನ್ ಮರುದ್ಗಣ, ಪಂಚಾಶತ್ ಪ್ಲಸ್ ಮರುದ್ಗಣ ಅಂತೇಳಿ ಪಂಚಾಶನ್ ಮರುದ್ಗಣ. ರುದ್ರ ವಸುಗಣರು ಮೇನಕ ಆತ್ಮಜ ಕುವರ, ಕುವರ ಅಂದ್ರೆ ಕುಮಾರ, ವಿಶ್ವಕ್ಸೇನ ವಿಶ್ವಕ್ಸೇನ ಧನಪ ಆದಿ ಅನಿಮಿಷರನು ಸದಾ ಅನುರಾಗದಿ ಧೇನಿಪುದು ಧ್ಯಾನ ಮಾಡುವುದು ಅಂತೇಳಿ ವೈಶ್ಯರ ಒಳು ಪದ್ಯಂನ. ವೈಶ್ಯರ ಒಳಗೆ ಇರುವಂತಹ ಅಂದ್ರೆ ವೈಶ್ಯರ ಒಳಗೆ ಇರುವಂತಹ ಅಂದ್ರೆ ವೈಶ್ಯ ಅಭಿಮಾನಿ ದೇವತೆಗಳಾದಂತಹ ಇವರೆಲ್ಲರ ಒಳಗೆ ಇರುವಂತಹ ಪದ್ಯಂನನ್ನು ನಾವು ಧ್ಯಾನ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ದಲ್ಲಿ ಹೇಳ್ತಾ ಇದ್ದಾರೆ, ಇರುತಿಹರು ನಾಸತ್ಯ ದಶರು ನಿರಋತಿಯು ಯಮ ಧರ್ಮ ಯಮ ಕಿಂಕರರು ಮೇದಿನಿ ಕಾಲ ಮೃತ್ಯು ಶನೈಶ್ಚರಾದಿಗಳು ಕರೆಸಿಕೊಂಬರು ಶೂದ್ರರೆಂದು ಅನವರತ ಶೂದ್ರರುಳು ಇಪ್ಪರು ಇವರೊಳಗೆ ಅರವಿದೂರನು ಅನಿರುದ್ಧನು ಇಹನು ಎಂದರಿದು ಮನ್ನಿಪುದು. ಪ್ರದ್ಯುಮ್ನ ಆದ ಮೇಲೆ ಅನಿರುದ್ಧ ದೇವರ ಒಂದು ವಿಭೂತಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ಅನಿರುದ್ಧ ನಾಮಕ ಪರಮಾತ್ಮ ನೋಡಿ, ಮುಂಚೆ ಅನಿರುದ್ಧ ಅಂತ ಹೇಳಿದ್ನಲ್ಲ, ಆ ಅನಿರುದ್ಧ ಬೇರೆ, ಇಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ ಬೇರೆ. ಸೊ ಅನಿರುದ್ಧ ನಾಮಕ ಪರಮಾತ್ಮ ಎಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಶೂದ್ರ ಜಾತಿಗೆ ಅಭಿಮಾನಿಗಳಾದಂತಹ ದೇವತಾ ರೂಪಗಳ ಒಳಗೆ ಇರುವಂತಹ ಭಗವದ್ ರೂಪ ಉಪಾಸನಾ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇರುತಿಹರು ಇರ್ತಾ ಇದ್ದಾರೆ. ಏನ್ ಇರುತಿಹರು ಏನ್ ಇರ್ತಾ ಇದ್ದಾರೆ ಅಂದ್ರೆ ನಾಸತ್ಯ ದಶರರು. ನಾಸತ್ಯ ದಶರರು ಅಂದ್ರೆ ನಾಸತ್ಯ ದಶರ ಅಂತ ಕರೆಯಲ್ಪಡುವಂತಹ ಅಶ್ವಿನಿ ದೇವತೆಗಳು, ಎರಡು ಹೆಸರುಗಳು ನಾಸತ್ಯ ದಶರ. ಇವರು ಅಶ್ವಿನಿ ದೇವತೆಗಳು, ಟ್ವಿನ್ಸ್, ಯಾವಾಗಲೂ ಒಟ್ಟಿಗೆ ಇರುವಂತಹ ಅವರು. ಸೊ ಈ ನಾಸತ್ಯ ದಶರ ಅಂತ ಕರೆಯಲ್ಪಡುವಂತಹ ಅಶ್ವಿನಿ ದೇವತೆಗಳು. ಅದಾದ ಮೇಲೆ ನಿರಋತಿಯು, ನಿರಋತಿ ಅಂದ್ರೆ ನೈಋತ್ಯ ದಿಕ್ಕಿಗೆ ಅಭಿಮಾನಿ ದೇವತೆ ಅಂತ ನಿರೃತಿ, ಅದಕ್ಕೆ ನಿರಋತಿ ಇಲ್ಲ ನೈಋತ್ಯ ದಿಕ್ಕಿನ ಅಭಿಮಾನಿಯ ಅಂತ ನಿರೃತಿ ದೇವತೆ. ಅದಾದ ಮೇಲೆ ಯಮಧರ್ಮ, ಯಮಧರ್ಮ ದಕ್ಷಿಣ ದಿಕ್ಕಿಗೆ ಅಭಿಮಾನಿ ದೇವತೆಯ ಅಂತ ಯಮಧರ್ಮ, ಯಮಧರ್ಮರಾಯ. ಯಮಕಿಂಕರರು ಯಮ ದೂತರು. ಅಷ್ಟೇ ಅಲ್ಲದೆ ಮೇದಿನಿ, ಭೂಮಿಗೆ ಅಭಿಮಾನಿಯಾದಂತಹ ಮೇದಿನಿ ಎಂಬ ದೇವತೆ, ಭೂದೇವತೆ. ಅದಾದ ಮೇಲೆ ಕಾಲ ಮೃತ್ಯು, ಕಾಲವನ್ನು ಅನುಸರಿಸಿ ಮೃತ್ಯು ದೇವತೆ. ಸೊ ನಾವೇನಂತೆ ಯಮಧರ್ಮರಾಜನ ಮೃತ್ಯು ಅಂದ್ರೆ ಹಾಗಲ್ಲ, ಕಾಲವನ್ನು ಅನುಸಾರ ಮಾಡಿ ಮೃತಿ ವಿಧಾನವನ್ನು ಮಾಡುವಂತಹ ಮೃತ್ಯು ದೇವತೆ ಬೇರೆಯಾಗಿದೆ. ಸೊ ಈ ಕಾಲ ಮೃತ್ಯು ಅಂತ ಕರೆಯಲ್ಪಡುವಂತಹ ಈ ಮೃತ್ಯು ದೇವತೆ. ಅದಲ್ಲದೆ ಅಷ್ಟೇ ಅಲ್ಲದೆ ಶನೈಶ್ಚರ, ಶನೈಶ್ಚರ ನಾವು ಶನೈಶ್ಚರ ಶನೈಶ್ವರ ಶನೈಶ್ವರ ಅಂತ ಬಹಳ ಜನ ತಪ್ಪಾಗಿ ಹೇಳ್ತಾರೆ. ಶನೈಶ್ವರ ಅಂತ ಹೇಳಲೇಬಾರದು, ಒಂದ ಶನಿ ಈಶ್ವರ ಶನೀಶ್ವರ ಅಂತ ಹೇಳ್ಬೋದು, ಇಲ್ಲ ಶನೈಶ್ಚರ ಅಂತ ಹೇಳಬೇಕು. ಶನೈಶ್ವರ ಎಂಬೋ ಶಬ್ದ ಇಲ್ಲ. ಶನೈಶ್ಚರ ಅಂದ್ರೇನು? ಶನೈಹಿ ಚರತಿ ಇದು ಶನೈಶ್ಚರ ಅಂತೇಳಿ. ಶನೈಹಿ ಚರತಿ ಅಂದ್ರೆ ಶನೈಹಿ ಅಂದ್ರೆ ಮೆಲ್ಲ ಮೆಲ್ಲಕ್ಕೆ, ಚರತಿ ಬರುವ ಅಂದ್ರೆ ಶನಿದೇವರು ಬಂದ್ರೆ ಯಾವಾಗ ಬಂದಾನಂತ ಗೊತ್ತಿಲ್ಲ, ಅಷ್ಟು ಮೆಲ್ಲಕ್ಕೆ ಮಂದಗಮನನಾಗಿ ಬರ್ತಾನೆ. ಬಂದ ಮೇಲೆ ಬಹಳ ಮಂದಗಮನ, ಬಿಟ್ಟು ಬೇಗ ಹೋಗೋದಿಲ್ಲ ಅಂತೇಳಿ. ಅದಕ್ಕೆ ಶನೈಶ್ಚರ ಅಂದ್ರೆ ಬಹಳ ಮಂದಗಮನನಾದಂತಹ ಮೆಲ್ಲಕ್ಕೆ ಬರುವಂತಹ ಶನೈಹಿ ಚರತಿ. ಆ ಶನೈಶ್ಚರ ದೇವರು ಶನಿರಾಯ ಆದಿಗಳು ಅಂತೇಳಿ ಇವರೇ ಮೊದಲಾದಂತಹ ಅವರು. ಅನವರತ ಅಂದ್ರೆ ಯಾವಾಗಲೂ, ಅವರತ ಅಂದ್ರೆ ವಿತ್ ಬ್ರೇಕ್, ಅನವರತ ಅಂದ್ರೆ ವಿತೌಟ್ ಬ್ರೇಕ್, ನಿರಂತರ ಅಂತೇಳಿ. ಅನವರತ ಅಂದ್ರೆ ನಿರಂತರ, ವಿತೌಟ್ ಬ್ರೇಕ್. ಅವರೆಲ್ಲರೂ ನಿರಂತರದಲ್ಲಿಯೂ ಶೂದ್ರರೆಂದು, ಯಾವಾಗಲೂ ಅವರು ಶೂದ್ರರೆಂದು ಕರೆಯಲ್ಪಡ್ತಾರೆ. ಇದೇನಂದ್ರೆ ಶೂದ್ರ ಅಂಬೋ ಶಬ್ದಕ್ಕೆ ನಾವು ಬಹಳ ಜನಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಶೂದ್ರರು ಶೂದ್ರ ಅಂತ ಹೇಳಿದ್ರೆ ನೋಡ್ರಿ, ಶೂದ್ರರಿಗೆ ಅಭಿಮಾನಿ ದೇವತೆಗಳಂತ ಈ ದೇವತೆಗಳೆಲ್ಲ ಕೂಡ ಬಹಳ ಉತ್ತಮ ದೇವತೆಗಳು. ಸೊ ಈ ಶೂದ್ರರಿಗೆ ಮೋಕ್ಷ ಒಂದು ಅಧಿಕಾರ ಇಲ್ಲ ಅನ್ನೋದು ಒಂದು ರಾಂಗ್ ಕಾನ್ಸೆಪ್ಟ್. ಯಾಕಂದ್ರೆ ರಾಜಸ ಸಾತ್ವಿಕರಾದಂತಹ ಅವರಿಗೆ ಅದೇ ರಾಜಸಾತ್ವಿಕರಾದಂತಹ ಶೂದ್ರರಿಗೆ ಮೋಕ್ಷತ್ವ ಅಧಿಕಾರಿ ಇದೆ ಅಂತ ಹೇಳಿ ನಾವು ತಿಳ್ಕೋಬೇಕು. ಸೊ ಈ ಶೂದ್ರರೆಂದು ಶೂದ್ರ ಜಾತಿ ಅವರಿಗೆ ಅಭಿಮಾನಿ ದೇವತೆಗಳಾಗಿದ್ದಾರೆ ಇವರು, ಅಂದ್ರೆ ಅವರಿಗೆ ಬೇಕಾದ ಶಕ್ತಿಯನ್ನು ಕೊಡುವಂತಹ ಅವರು ಇವರು. ಸೊ ಈ ಅಭಿಮಾನಿ ದೇವತೆಗಳ ಒಳಗೆ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಸೊ ಅನವರತ ಶೂದ್ರರೆಂದು ಕರೆಸಿಕೊಂಬರು, ಕರೆಸಿಕೊಳ್ಳವರಾಗಿದ್ದಾರೆ ಈ ದೇವತೆಗಳು. ಸೊ ಅವರು ಶೂದ್ರರೆಂದು ಕರಿತೀವಿ ಅಂದ್ರೆ ಶೂದ್ರ ಅಭಿಮಾನಿಗಳಂತೆ ನಾವು ತಿಳ್ಕೋಬೇಕು. ದೇವತೆಗಳ ಒಳಗೆ ಇವರು ಶೂದ್ರ ದೇವತೆಗಳು, ಅಂದ್ರೆ ಶೂದ್ರರಿಗೆ ಅಭಿಮಾನಿ ದೇವತೆಗಳು, ಶೂದ್ರ ಜಾತಿಯ ಅಭಿಮಾನಿ ದೇವತೆಗಳು. ಶೂದ್ರ ಜಾತಿಯ ಒಳಗೆ ಅಂತರ್ಗತರಾಗಿ ಅವರು ಇರ್ತಾರೆ. ಇರುತಿಹರು ಇರೋರಾಗಿದ್ದಾರೆ. ಅವರ ಒಳಗೆ ಅರ ವಿದೂರನು ಅನಿರುದ್ಧನು. ಅರ ಅಂದ್ರೆ ದೋಷ, ದೋಷಕ್ಕೆ ವಿದೂರ ವಿಶೇಷವಾಗಿ ದೂರ, ಅಂದ್ರೆ ಒನ್ ಹೂ ಇಸ್ ಕಂಪ್ಲೀಟ್ಲಿ ಫ್ಲಾಲೆಸ್ ಅಂತ ಅರ್ಥ. ಸೊ ಅರ ವಿದೂರ ಅಂದ್ರೆ ಟೋಟಲಿ ಫ್ಲಾಲೆಸ್. ಅರವಿದೂರನಾಗಿರುವಂತಹ ಅನಿರುದ್ಧ ನಾಮಕ ಪರಮಾತ್ಮನು ಇಹನು ಎಂದರಿತು. ಆ ವಿಧವಾಗಿ ಪರಮಾತ್ಮ ಇದ್ದಾನೆ ಅಂತ ಯಾರಾದರೆ ಅರಿತು ತಿಳುಕೊಂಡು ಇರ್ತಾರೋ ಮನ್ನಿಪುದು, ಅವರು ಅನುಸಂಧಾನದಿಂದ ಪೂಜಾದಿಗಳನ್ನು ಮಾಡಿದರೆ ಮನ್ನನೆ ಮಾಡುವುದು, ಪೂಜಾದಿಗಳನ್ನು ಮಾಡುವುದು ಅಂದ್ರೆ ಪರಮಾತ್ಮನ ನಾವು ಅನುಸಂಧಾನ ಹೇಗೆ ಮಾಡಬೇಕಂದ್ರೆ ಶೂದ್ರರ ಒಳಗೆ ಅಂತರ್ಯಾಮಿಯಾಗಿರುವಂತಹ ಅಭಿಮಾನಿ ದೇವತೆಗಳ ಒಳಗೆ ಅಂತರ್ಯಾಮಿಯಾಗಿರುವಂತಹ ಈ ಪರಮಾತ್ಮನು ಶೂದ್ರ ಅಭಿಮಾನಿ ದೇವತೆಗಳ ಒಳಗೆ ಅಂತರ್ಯಾಮಿಯಾಗಿದ್ದು ಅವರಿಗೆ ಆ ಶಕ್ತಿ ಕೊಡುವಂತಹ ಈ ಅನಿರುದ್ಧ ನಾಮಕ ಪರಮಾತ್ಮನನ್ನು ನಾವು ಯಾವಾಗಲೂ ನಿರಂತರ ಪೂಜವನ್ನು ಮಾಡಬೇಕು, ಪೂಜಾ ಅನುಸಂಧಾನ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಪರಮಾತ್ಮ ವಿಭೂತಿಗಳಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಆ ದೇವತ ಆ ಶೂದ್ರ ಅಭಿಮಾನಿಗಳ ಒಳಗೆ ಪರಮಾತ್ಮ ಇದ್ದು ಅವರಿಗೆ ಅಭಿಮಾನಿತ್ವ ಶಕ್ತಿಯನ್ನು ತಾನೇ ಕೊಡ್ತಾ ಇದ್ದಾನೆ. ಇದು ಅವನ ವಿಭೂತಿ, ವಿಶೇಷವಾದ ಐಶ್ವರ್ಯ. ಪರಮಾತ್ಮನ ಐಶ್ವರ್ಯ ಶಕ್ತಿಮಂತ, ಐಶ್ವರ್ಯ ಅಂದ್ರೆ ಸಾಮರ್ಥ್ಯ, ಹಿಸ್ ಲಾರ್ಡ್ಶಿಪ್ ಐಶ್ವರ್ಯ, ಈಶ್ವರತ್ವ. ಐಶ್ವರ್ಯ ಅಂದ್ರೆ ಈಶ್ವರತ್ವ, ಲಾರ್ಡ್ಶಿಪ್. ವಿಭೂತಿ ಅಂದ್ರೆ ವಿಶೇಷವಾದ ಲಾರ್ಡ್ಶಿಪ್ ಅಂತ ಅರ್ಥ. ಈ ವಿಧವಾಗಿ ಪರಮಾತ್ಮನನ್ನು ನಾವು ಧ್ಯಾನ ಮಾಡಬೇಕಂತ ಹೇಳಿ ಹೇಳ್ತಿದ್ದಾರೆ. ಅದನ್ನು ಮತ್ತೆ ವರ್ಷ ನೋಡಿದ್ರೆ ಇರುತಾ ಇಹರು ಇರುತ್ತಾ ಇದ್ದಾರೆ. ಇರುತಿಹರು ನಾಸತ್ಯ ದಶರರು ನಿರಋತಿಯು ಯಮ ಧರ್ಮ ಯಮ ಕಿಂಕರರು ಮೇದಿನಿ ಕಾಲಮೃತ್ಯು ಶನೈಶ್ಚರ ಆದಿಗಳು ಕರೆಸಿಕೊಂಬರು ಶೂದ್ರರೆಂದು ಅನವರತ ಯಾವಾಗಲೂ ಶೂದ್ರರ ಒಳು ಇಪ್ಪ ಇರುವಂತಹ ಇಬ್ಬರು ಇವರ ಒಳಗೆ ಇವರ ಶೂದ್ರರು ದೇವತೆಗಳು ಇವರ ವಿಧವಾಗಿ ಇದ್ದಾರೆ. ಶೂದ್ರರು ಇಬ್ಬರು ಶೂದ್ರರ ಒಳಗೆ ಈ ದೇವತೆಗಳೆಲ್ಲ ಇದ್ದಾರೆ. ಇಬ್ಬರು ಅಂದ್ರೆ ಇದ್ದಾರೆ. ಇವರ ಒಳಗೆ ಅರವಿದೂರನು ಅನಿರುದ್ಧನು ಇಹನು ಇದ್ದಾನೆ ಎಂದು ಅರಿತು ಎಂದು ತಿಳುಕೊಂಡು ಮನ್ನಿಪುದು ಪರಮಾತ್ಮನ ಪೂಜೆಯನ್ನು ಮಾಡುವುದು. ಪರಮಾತ್ಮನ ಅನುಸಂಧಾನ ಮಾಡಿಕೊಂಡು ಪರಮಾತ್ಮನ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನು ನಿಲ್ಲಿಸೋಣ. ಲಾಜಿಕಲ್ ಪಾಯಿಂಟ್. ನೆಕ್ಸ್ಟ್ ನಾಳೆ